ஸ்ரீகுருப்போ நம. பிரமம் மங்கரைத்தம் அதிடம் விமலம் சதா ஆனந்ததீர்த்தமதுலம் வதே தாபத்ரயாபஹம் நித்யா சித்தாந்த துத்வாந்த வித்வம்சனசிக்ஷணா ஜெய்தீர்த்தாக்கியதரணி பாசதாம் நோஹுதம்பரே அத்திகல்பிதகல்போயம் பிரத்யத்யகேசரி வியாஸ்தீர்த்தகுருபூயாத் அஸ்மதிஷ்டாத் சித்தயே தபோ வித்யா விரக்தியாதி சத்குணோகாகரானம் வாஜிராஜபுரூன்வந்தேஹக்ரீவராஷ்யான் உஜ்ஜய ராகவேந்திராய சத்தம்ரதாய பசுசாங்க கபுருக்ஷயான தாம் காமதேனவே துர்வாதித்வாந்தவையே வைஷ்ணவேந்தீவரேந்தவே ஸ்ரீராகவேந்திர குருவே நமச்சிந்தையாளவே ஆபாதமொழி பரியந்தம் குருநாமாப்யம் ஸ்மரேத் தேன விக்னாஹ பிரணஷ்யந்தி சித்தியஞ்ச மனோரதாஹ. ஹரிஹி ஓம் ஸ்ரீகுருப்யோ நம. இவத்து மத்வநாமி சந்தர்ப்பவாகி விசேஷவாத தின, அதற்கு சுமந்திரியதல்லி முதலே ஒன்று ஸ்லோகவன்னு ஓதுபிட்டு ஷுரு மாடோண. காந்தாய கல்யாண குணைகதாம்னே நவத்யுநாத பிரதிம பிரபாய நாராயணாய அகில காரணாய ஸ்ரீ பிராணநாதாய நமஸ்கரோமி. நாவு இது ஸ்வல்ப லாங் பிரேக் ஆயிட்டு, ஹரிகதாம்னு சாரவன்னு ஸ்வல்ப, ஆமேலே பகவத்கீதை எரடன்னு கூட ஸ்வல்ப ஸ்வல்ப மாடோண 20-20 நிமிஷம் அந்தேளி. ஹரிகதாம்னு சாரதல்லி நாவு 11 சந்தி ஸ்தாவர ஜங்கம் சந்தியன்னு மாட்டா இத்தீவி. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ನಾವು 27 ಶ್ಲೋಕ 27 ಪದ್ಯ, ಅದು 26 ನೋಡಿದ್ದೀವಿ, ಇನಿತು ವ್ಯತಿರೇಕ ಅನ್ವಯಗಳು. ಅದಾದ ಮೇಲೆ 27 ನೋಡ್ತಾ ಬಂದಿವಿ. ಜಲದನಾಭನಿಗೆ ಎರಡು ಪ್ರತಿಮೆಗಳು ಇಳೆಯೊಳಗೆ ಜಡ ಚೇತನಾತ್ಮಕ ಚಲದ ಒಳೆ ಈರ್ಬಗೆ ಸ್ತ್ರೀ ಪುರುಷ ಭೇದದಲ್ಲಿ ಜಡದ ಒಳಗೆ ತಿಳಿಯುವುದು ಆಹಿತ ಪ್ರತಿಮೆ ಸಹಜ ಅಚಲಗಳು ಎಂದು ಈರ್ಬಗೆ ಪ್ರತೀಕದಿ ಲಲಿತ ಪಂಚತ್ರಯ ಸುಗೋಳಕವು ಅರಿತು ಭಜಿಸುತ್ತಿರುವಂತೇಳಿ. ಜಲಜನಾಭನಿಗೆ, ಪದ್ಮನಾಭನಿಗೆ, ಪದ್ಮನಾಭ ರೂಪಕ ಪರಮಾತ್ಮನಿಗೆ ಎರಡು ಪ್ರತಿಮೆಗಳು, ಎರಡು ವಿಧವಾದ ಪ್ರತಿಮೆಗಳು. ಇಳೆ ಭೂಮಿಯೊಳಗೆ, ಇಳೆ ಭೂಮಿ, ಈ ಭೂಮಿಯೊಳಗೆ ಎರಡು ವಿಧವಾದ ಇದು ಸ್ಥಾವರ ಜಂಗಮ ಸಂಧಿ ಇಲ್ಲ ಪರಮಾತ್ಮನನ್ನು ನಾವು ಉಪಾಸನೆ ಮಾಡುವುದಕ್ಕೆ ಬೇಕಾದಂತಹ ಜೀವ ಪ್ರಕರಣ ಸಂಧಿ. ಸೊ ಇಲ್ಲಿ ಪರಮಾತ್ಮನನ್ನು ನಾವು ಎಲ್ಲದರ ಚಲನಾತ್ಮಕ ಅಚಲನಾತ್ಮಕ ಜಡ ಚೇತನಾತ್ಮಕ ಈ ಪ್ರಕೃತಿಯೊಳಗೆ ಪರಮಾತ್ಮನ ಪ್ರತಿಮೆಗಳು ಎರಡು ವಿಧವಾದ ಪ್ರತಿಮೆಗಳಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಏನು ಅಂತ ಹೇಳಿದರೆ ಜಡ ಚೇತನಾತ್ಮಕ ಜಡ ಪ್ರತಿಮೆಗಳು, ಚೇತನಾತ್ಮಕ ಪ್ರತಿಮೆಗಳು. ಚಲ ಜಡ ಪ್ರತಿಮೆಗಳು ಅಂದ್ರೂ ಆಮೇಲೆ ಅಚೇತನ ಪ್ರತಿಮೆಗಳು ಅಂದ್ರೂ ಒಂದೇ. ಅದೇ ವಿಧವಾಗಿ ಚೇತನಾತ್ಮಕ ಪ್ರತಿಮೆಗಳು ಅಂದರೂ ಚಲ ಪ್ರತಿಮೆಗಳಂದರೂ ಒಂದೇ. ಯಾಕಂದ್ರೆ ಚೇತನಾತ್ಮಕ ಪ್ರತಿಮೆಗಳು ಚಲನ ಅಂದ್ರೆ ಈವನ್ ಸ್ಟೇಷನರಿ ಆಗಿದ್ರು ಕೂಡ ಅದರ ಒಳಗೆ ಚಲನ 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 ಅಂದ್ರೆ ಮೂವ್ಮೆಂಟ್ ಮೂವ್ಮೆಂಟ್ ಯಾವ ವಿಧವಾದ ಈವನ್ ಮರಗಳು ಗಿಡಗಳಿದ್ದು ಕೂಡ ಅದರಲ್ಲಿರುವ ಮೂವ್ಮೆಂಟ್ ಅಲ್ಲಾಡತ್ತೆ ಅದು ಒಂದು. ಎರಡನೇದು ಅದರಲ್ಲಿ ಮನ ಒಂದು ವಿಧವಾದ ಚೇತನತ್ವ ಚೇತನತ್ವದ ಮೂಲಕವಾಗಿ ಒಂದು ಚಲನ ಇರುತ್ತೆ ಅಂತೇಳಿ, ಅದಕ್ಕೆ ಚಲ ಪ್ರತಿಮೆ ಅಂತೇಳಿ. ಸೊ ಪರಮಾತ್ಮ ಈ ವಿಧವಾಗಿ ಎರಡು ವಿಧವಾದ ಪ್ರತಿಮೆಗಳಿಂದ ಪರಮಾತ್ಮನನ್ನು ನಾವು ಉಪಾಸನೆ ಮಾಡಲಿಕ್ಕಾಗತ್ತೆ ಅನ್ನೋದು ಹೇಳ್ತಾ ಇದ್ದಾರೆ. ಏನು ಅಂದ್ರೆ ಚಲ ಪ್ರತಿಮೆಗಳು ಇಲ್ಲ ಚೇತನಾತ್ಮಕ ಪ್ರತಿಮೆಗಳು, ಅದು ಎರಡು ವಿಧ. ಚಲದ ಒಳಗೆ ಈರು ಬಗೆ, ಈರು ಅಂದ್ರೆ ಎರಡು, ಚಲದ ಚಲ ಪ್ರತಿಮೆಗಳ ಒಳಗೆ ಎರಡು ವಿಧವಾದ ರೂಪದಿಂದ ಪರಮಾತ್ಮನನ್ನು ನಾವು ಅಂದ್ರೆ ಸ್ತ್ರೀ ಪುರುಷ ಭೇದದಲ್ಲಿ ಪರಮಾತ್ಮ ಇರ್ತಾನೆ. ಸ್ತ್ರೀ ಪ್ರತಿಮೆಗಳು ಚಲನ, ಸ್ತ್ರೀ ಪ್ರತಿಮೆಗಳು ಪುರುಷ ಪ್ರತಿಮೆಗಳು ಅಂತೇಳಿ. ಅದು ಏನಂತ ಮುಂಚೆ ನೋಡೋಣ. ಜಡ ಪ್ರತಿಮೆಗಳ ಒಳಗೆ, ಅದೇ ವಿಧವಾಗಿ ಜಡ ಪ್ರತಿಮೆಗಳ ಒಳ ಕೂಡ ಪರಮಾತ್ಮನ ನಾವು ಬೇರೆ ಬೇರೆ ರೂಪಗಳಿಂದ ಬೇರೆ ಬೇರೆ ವಿಧವಾದ ವಿಧಾನಗಳಿಂದ ಪರಮಾತ್ಮನ ನಾವು ಉಪಾಸನೆ ಮಾಡಬಹುದು ಅಂತೇಳಿ. ಅದು ತಿಳಿಯುವುದು ಆಹಿತ ಪ್ರತಿಮೆ. ಆಹಿತ ಪ್ರತಿಮೆ ಅಂತ ಜಡ ಪ್ರತಿಮೆಗಳಿಗೆ ಯಾಕೆ ಆಹಿತ? ಆಹಿತ ಅಂದ್ರೆ ತಂದು ಇಡುವಂತಹ ಪ್ರತಿಮೆ ಅಂದ್ರೆ ಏನು? ಪರಮಾತ್ಮನ ನಾವು ಆವಾಹನೆ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಪೂಜಾದಿಗಳನ್ನು ಮಾಡುವುದಕ್ಕೆ ಪರಮಾತ್ಮನನ್ನು ಆವಾಹನೆ ಮಾಡ್ತೀವಿ. ಈಗ ನಮಗೆ ಸಾಲಗ್ರಾಮಗಳಲ್ಲಿ ಆವಾಹನೆ ಇಲ್ಲ, ಆದರೂ ಕೂಡ ಅಲ್ಲಿ ಕೂಡ ಆಹಿತತ್ವ ಅಂದ್ರೆ ನಾವು ಒಂದು ಉದ್ದೇಶದಿಂದ ಅಂದ್ರೆ ಅನುಸಂಧಾನ, ಅಲ್ಲಿ ಪರಮಾತ್ಮ ಸಹಜವಾದ ಪರಮಾತ್ಮನ ಸನ್ನಿಧಾನ ಅಲ್ಲಿದೆ ಅಂತ ತಿಳ್ಕೊಂಡು ಮಾಡ್ತೀವಿ. ಸೊ ಆ ವಿಧ ದೃಷ್ಟಿಯಿಂದ ಅದು ಆಹಿತ ಪ್ರತಿಮೆ ಅಂದ್ರೆ ಅಲ್ಲಿ ಪರಮಾತ್ಮನ ರೂಪಗಳಿದೆ ಅಂತ ತಿಳಿದು ಆ ಪರಮಾತ್ಮನನ್ನು ನಾವು ಅನುಸಂಧಾನದಿಂದ ಪೂಜೆ ಮಾಡುವುದು, ಅದಕ್ಕೆ ಆಹಿತ ತಂದು ಇಟ್ಟಂತಹ ಪ್ರತಿಮೆಗಳು. ಅದೇ ವಿಧವಾಗಿ ಸಹಜ ಅಚಲಗಳ ಒಂದು ಈರ್ಬಗೆ ಪ್ರತೀಕದಿ. ಸೊ ಈ ವಿಧವಾಗಿ ನಮಗೆ ಪರಮಾತ್ಮನನ್ನು ಚಲ ಪ್ರತಿಮೆಗಳ ಒಳ ಕೂಡ ಎರಡು ವಿಧವಾದ ಪ್ರತಿ ಎರಡು ಏನು ಎರಡು ವಿಧವಾದ ಸ್ತ್ರೀ ಪುರುಷ ಭೇದದಿಂದ ಇರುವಂತಹ ಎರಡು ವಿಧವಾದ ಪ್ರತಿಮೆಗಳನ್ನು ಆ ಪ್ರತೀಕ, ಪ್ರತೀಕ ಅಂದರೆ ನಮಗೆ ಒಂದು ನೋಡ್ಲಕ್ಕೆ ಇಲ್ಲ ಅನುಸಂಧಾನ ಮಾಡಲಿಕ್ಕೆ ಧ್ಯಾನ ಮಾಡಲಿಕ್ಕೆ ಒಂದು ಪ್ರತೀಕ ಬೇಕಾಗಿರುತ್ತೆ, ಒಂದು ಚಿಹ್ನ, ಒಂದು ಸಿಂಬಾಲಿಕ್ ಆಗಿ ಬೇಕಾದ ಒಂದು ವಸ್ತು. ಆ ಪ್ರತೀಕದಿಂದ ಪರಮಾತ್ಮನನ್ನು ನಾವು ತಿಳ್ಕೊಂಡು ಪರಮಾತ್ಮನನ್ನು ಉಪಾಸನೆ ಮಾಡುವುದಕ್ಕೆ ಅನುಕೂಲವಾಗುತ್ತೆ. ಆ ಪ್ರತೀಕಗಳಿಂದ ಪರಮಾತ್ಮ ತಿಳಿಬೇಕು ಅಂತ ಹೇಳಿ ಪ್ರತೀಕದಿ ಲಲಿತ ಪಂಚತ್ರಯ ಸುಗೋಳಕವು ಅರಿತು ಭಜಿಸಿದರು. ಇಲ್ಲಿ ಲಲಿತ ಪಂಚತ್ರಯ, ಪಂಚತ್ರಯ ಅಂದ್ರೆ ಏನು? ಪಂಚ ಐದು, ತ್ರಯ ಮೂರು. ಏನು ಐದು ಏನು ಮೂರು ಅಂತ ಹೇಳಿದ್ರೆ, ಒಂದು ವಿಧವಾದ ಉಪಾಸನದಲ್ಲಿ ನಮಗೆ ಪರಮಾತ್ಮನನ್ನು ಧ್ಯಾನ ಮಾಡುವಾಗ ದೇಹಗೋಳಕ, ಜೀವಗೋಳಕ, ಗುರುಗೋಳಕ, ಪುಷ್ಕರಗೋಳಕ, ಭಾರತೀಯ ಮುಖ್ಯ ಪ್ರಾಣಗೋಳಕ ಅಂತೇಳಿ. ಏನು ಇದು ಗೋಳಕಗಳು ಅಂದ್ರೆ? ಗೋಳಕ ಅಂದ್ರೆ ಉದಾಹರಣೆಗೆ ಕಣ್ಣಿದ್ರೆ ಕಣ್ಣು ದೃಷ್ಟಿಯಿಂದ ನೋಡ್ತೀವಿ. ಕಣ್ಣಿಗೆ ಗೋಳಕ ಅಂದ್ರೆ ದ ಫಿಸಿಕಲ್ ಆಸ್ಪೆಕ್ಟ್ ಆಫ್ ಇಟ್. ಸೊ ನಮಗೆ ಯಾವುದೇ ಒಂದು ವಸ್ತು ಇದ್ರೆ ಅದರಗೆ ಫಿಸಿಕಲ್ ಆಸ್ಪೆಕ್ಟ್ ಅಂಡ್ ಫಂಕ್ಷನಲ್ ಆಸ್ಪೆಕ್ಟ್ ಇರುತ್ತೆ. ಸೊ ಈ ಫಿಸಿಕಲ್ ಆಸ್ಪೆಕ್ಟ್ ಯಾವ್ದಿದೋ ಅದಕ್ಕೆ ಗೋಳಕ ಅಂತ ಕರಿತೀವಿ. ಉದಾಹರಣೆಗೆ ದೇಹ ಗೋಳಕ ಅಂದರೆ ಎಷ್ಟು ಅನೇಕ ದೇಹಗಳಿದೆ, ಆ ಒಂದೊಂದು ದೇಹದ ಒಳಗೂ ಕೂಡ ಪರಮಾತ್ಮ ಇದ್ದು ಆ ದೇಹಗಳನ್ನು ಫಂಕ್ಷನ್ ಮಾಡುವಂಗೆ ಮಾಡ್ತಾನೆ. ಸೊ ಆ ದೇಹ ಗೋಳಕ ಅಂದ್ರೆ ಆಕ್ಚುಯಲ್ ಆಗಿ ಆ ಫಿಸಿಕಲ್ ಆಗಿ ಇದ್ದರೆ ಫಂಕ್ಷನ್. ಕಣ್ಣು ಅನ್ನುವ ಗೋಳಕವೇ ಇಲ್ಲದೆ ಇದ್ರೆ ನೋಡ್ಲಿಕ್ಕಾಗೋದಿಲ್ಲ, ದೃಷ್ಟಿ ಅನ್ನುವುದು ಸಾಧ್ಯವಾಗುವುದಿಲ್ಲ. ಸೊ ಇಫ್ ಸಂಬಡಿ ಹ್ಯಾಸ್ ಟು ಹ್ಯಾವ್ ದ ಕೆಪಾಸಿಟಿ ಟು ಸಿ, ದೇರ್ ಹ್ಯಾಸ್ ಟು ಬಿ ಎ ಫಿಸಿಕಲಿ ಒಂದು ಐ ಅನ್ನುವುದು, ಆ ಐ ಇರಬೇಕು. ಫಂಕ್ಷನಾಲಿಟಿ ಇರಬೇಕಂದ್ರೆ ಫಿಸಿಕಲ್ ಆಗಿ ಒಂದಿರಬೇಕು. ಸೊ ಫಂಕ್ಷನಾಲಿಟಿ ಫಿಸಿಕಲ್ ಆಗಿರೋದು ಎರಡನ್ನಕ್ಕೂ ಪರಮಾತ್ಮನೇ ಅದನ್ನು ಆಗುವಂತೆ ಮಾಡ್ತಾನೆ. ಅಂದ್ರೆ ದೇಹಗೋಳಕವನ್ನು ಸೃಷ್ಟಿ ಮಾಡ್ತಾನೆ ಪರಮಾತ್ಮ. ಆ ದೇಹಗೋಳಕ ಸೃಷ್ಟಿ ಮಾಡಿದ ಮೇಲೆ ಆ ದೇಹದಂತೆ ವರ್ತಿಸುವಂತೆ ಆ ದೇಹದ ಶಕ್ತಿಯನ್ನು ಪರಮಾತ್ಮ ಕೊಡ್ತಾನೆ. ಸೊ ಫಂಕ್ಷನಾಲಿಟಿಯು ಅವನೇ ಕೊಡ್ತಾನೆ, ಫಿಸಿಕಲ್ ಆಗಿಯೂ ಅವನೇ ಕೊಡ್ತಾನೆ. ಈ ವಿಧವಾಗಿ ದೇಹಗೋಳಕದಲ್ಲಿ ಅಂದ್ರೆ ದೇಹವನ್ನುವುದರಲ್ಲಿ ಪರಮಾತ್ಮ ತಾನು ನಿದ್ದು ಆ ದೇಹವನ್ನು ನಡೆಸ್ತಾನೆ. ಹಿ ಮೇಕ್ಸ್ ದ ಬಾಡಿ ಫಂಕ್ಷನ್. ಆ ಕಾರಣದಿಂದ ಆ ದೇಹಗೋಳಕವ ಅದು ಒಂದು ಪ್ರತೀಕ. ಪರಮಾತ್ಮನನ್ನು ಪ್ರತಿಯೊಂದು ದೇಹದ ಒಳಗೂ ಇದ್ದು ಅವನು ನಡೆಸುವ ರೀತಿಯನ್ನು ತಿಳುಕೊಳ್ಳುವುದೇ ಒಂದು ಉಪಾಸನಾ ಕ್ರಮ. ಈ ಉಪಾಸನಾ ಕ್ರಮ ಒಂದು ನಮಗೆ ಪರಮಾತ್ಮನನ್ನು ತಿಳಿಯುವುದರಲ್ಲಿ ಒಂದು ಅಂಶವನ್ನು ನಮಗೆ ತಿಳಿಸಿಕೊಡುತ್ತೆ. ಈ ವಿಧವಾಗಿ ದೇಹಗೋಳಕ ಅಂತೇಳಿ, ಜೀವಗೋಳಕ ಅದೇ ವಿಧವಾಗಿ ಜೀವಗೋಳಕ, ಜೀವಗಳು ಅನಾದಿನಿತ್ಯ. ಸೊ ನಿತ್ಯವಾದ ಜೀವಗಳಲ್ಲಿ ಇದ್ದು ಪರಮಾತ್ಮ ಆ ಜೀವಕ್ಕೆ ಆ ಜೀವತ್ವದ ಲಕ್ಷಣೆಯನ್ನು ಆ ಕೆಪಾಸಿಟಿಯನ್ನು ಕೊಟ್ಟು ಆ ಚೇತನತ್ವವನ್ನು ಯಾವಾಗಲೂ ಕೊಡ್ತಾನೆ ಪರಮಾತ್ಮ. ಅದಕ್ಕೆ ಜೀವ ಗೋಳಕ ಇರಬೇಕು, ಅದಾದ ಮೇಲೆ ಆ ಜೀವ ಫಂಕ್ಷನ್ ಮಾಡುವ ಫಂಕ್ಷನಾಲಿಟಿ ಇರಬೇಕು. ಎರಡೂ ಪರಮಾತ್ಮ ಕೊಡ್ತಾನೆ. ಜೀವವನ್ನು ಕೊಡುವುದಂದ್ರೆ ಏನು? ಆ ಜೀವ ನಿತ್ಯವಾಗಿ ಇದ್ದರೂ ಕೂಡ ಆ ನಿತ್ಯವಾದ ಜೀವವನ್ನು ಇರುವಂತೆ ಅದಕ್ಕೆ ಸ್ಥಿತಿತ್ವ ಕೊಡ್ತಾನೆ ಪರಮಾತ್ಮ. ಸೊ ಈ ಒಂದು ಹಿ ಡಸ್ ನಾಟ್ ಕ್ರಿಯೇಟ್ ದ ಜೀವ, ಹಿ ಗಿವ್ಸ್ ದಿ ಸ್ಥಿತಿತ್ವ ಅನಾದಿ ನಿತ್ಯವಾಗಿ ಕೊಡ್ತಾನೆ. ಕೋಸ್ಕರ ಪರಮಾತ್ಮ ಆ ಜೀವ ಇರುವುದಕ್ಕೆ ಅವನೇ ಮೂಲ ಕಾರಣವಾಗಿದ್ದಾನೆ. ಈ ವಿಧವಾಗಿ ಜೀವ ಗೋಳಕದ ಒಳಗೆ ಪರಮಾತ್ಮ ಇದ್ದು ಆ ಜೀವ ಫಂಕ್ಷನ್ ಮಾಡುವಂತೆ ಮಾಡ್ತಾನೆ. ಅದು ಎರಡನೇದು. ಅದಾದ ಮೇಲೆ ಗುರುಗೋಳಕ. ಗುರುಗೋಳಕ ಅಂದ್ರೆ ನಮಗೆ ನಿಯತ ಗುರುಗಳು, ನಮಗೆ ಜೀವನದಲ್ಲಿ ನಮಗೆ ಉಪದೇಶವನ್ನು ಕೊಡುವಂತಹ, ನಮಗೆ ಜ್ಞಾನ ಪ್ರಸಾರ ಕೊಡುವಂತಹ ಗುರುಗಳು ಯಾರಿದ್ದಾರೋ ಆ ಗುರುಗಳನ್ನು ಬಂದು ನಮಗೆ ಸಿಗುವಂತೆ ಮಾಡ್ತಾನೆ ಪರಮಾತ್ಮ. ಅವರ ಮೂಲಕವಾಗಿ ಉಪದೇಶ ಬರುವಂತೆ ಮಾಡ್ತಾನೆ. ಈ ವಿಧವಾಗಿ ಆ ಗುರುಗಳು ಇರುವಂಗೆ ಮಾಡುವುದು, ಅವರ ಮೂಲಕವಾಗಿ ಆ ಗುರುಗಳ ಫಂಕ್ಷನಾಲಿಟಿಯನ್ನು ಮಾಡುವುದು, ಎರಡೂ ಪರಮಾತ್ಮ ಮಾಡ್ತಾನೆ. ಅದು ಗುರುಗೋಳಕ ಅಂಥೇಳಿ. ಪುಷ್ಕರ ಗೋಳಕ, ಪುಷ್ಕರ ಅಭಿಮಾನಿ, ಪುಷ್ಕರ ಅಂದ್ರೆ ಪುಷ್ಕರಾದಿ ಅಭಿಮಾನಿ ದೇವತೆಗಳು ಯಾರಿದ್ದಾರೋ ಆ ಎಲ್ಲ ಅಭಿಮಾನಿ ದೇವತೆಗಳ ಒಳಗೂ ಕೂಡ ಪರಮಾತ್ಮ ಇದ್ದು ಅವರಿಗೆ ಆ ಅಭಿಮಾನಿತ್ವವನ್ನು ಕೊಡ್ತಾನೆ ಅವನು ಪರಮಾತ್ಮ. ಆ ವಿಧವಾಗಿ ಎಷ್ಟು ಅಭಿಮಾನಿ ದೇವತೆಗಳಿಗೆ ಅವರವನ್ನು ನಿಯಮನ ಮಾಡಿ ಅವರ ಮೂಲಕವಾಗಿ ನಮಗೆ ಪರಮಾತ್ಮ ತನ್ನ ಒಂದು ಇರುವಿಕೆಯನ್ನು ನಮಗೆ ತಿಳುವಂತೆ ಮಾಡ್ತಾನೆ. ಅದು ಪುಷ್ಕರ ಗೋಳಕ ಅಂತ ಹೇಳುವುದು ಅಭಿಮಾನಿ ದೇವತೆಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು. ಅದಾದ ಮೇಲೆ ಭಾರತೀಯ ಮುಖ್ಯ ಪ್ರಾಣ ಗೋಳಕ. ಏನು ಮುಖ್ಯ ಪ್ರಾಣ ದೇವರು ಕೂಡ ಒಂದು ಅಭಿಮಾನಿ ದೇವತೆಯಲ್ವಾ? ಯಾಕೆ ಪ್ರತ್ಯೇಕವಾಗಿ ಹೇಳಿದ್ದಾರೆ ಅಂತ ಹೇಳಿದರೆ, ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಪರಮಾತ್ಮ ಅಂಥೇಳಿ ಆ ಮುಖ್ಯ ಪ್ರಾಣ ದೇವರು ನಮಗೆ ಮುಖ್ಯ ಗುರುಗಳಾಗಿ ಇದ್ದು ಆ ಪರಮಾತ್ಮನ ಅದೇನಂತಾರೆ ಪರಶುಕ್ಲತ್ರಯತ್ವದಲ್ಲಿ ಉತ್ತಮರಾದಂತಹ ಜೀವೋತ್ತಮರಾದ ಆ ಮುಖ್ಯ ಪ್ರಾಣ ದೇವರು ಎಲ್ಲ ಪರಮಾತ್ಮನ ಮಾಡುವಂತಹ ಎಲ್ಲ ಕಾರ್ಯಗಳನ್ನು ತಾವು ಸ್ವಯವಾಗಿ ನಿಂತು ಪರಮಾತ್ಮನನ್ನು ನಮಗೆ ತೋರಿಸಿಕೊಟ್ಟು ನಮಗೆ ಮುಕ್ತಿ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ. ಈ ಮುಖ್ಯವಾದ ಒಂದು ಅಂಶ ನಮಗೆ ಅವರ ಮೂಲಕವಾಗಿ ಸಿಗುತ್ತೆ. ಗೋಸರ ಪ್ರತ್ಯೇಕವಾಗಿ ಮುಖ್ಯ ಪ್ರಾಣದೇವರನ್ನು ಹೇಳಿದ್ದಾರೆ. ಅವರ ಮೂಲಕವಾಗಿ ಅವರ ಅಂತರ್ಗತನಾಗಿರುವಂತಹ ಪರಮಾತ್ಮನನ್ನು ನಾವು ಉಪಾಸನೆ ಮಾಡಬೇಕಂತ ಹೇಳಿ ಆ ಉಪಾಸನಾ ಕ್ರಮವನ್ನು ನಮಗೆ ತಿಳಿಸಿಕೊಡುವುದು ಇದು ಐದನೇ ಗುಣಕ. ಈ ವಿಧವಾಗಿ ಪಂಚ ಅಂತೇಳಿ ತ್ರಯ ಅಂದ್ರೆ ಮೂರು. ಏನು ಮೂರು ಅಂದ್ರೆ ಈ ಒಂದೊಂದರ ಒಳಗೂ ಕೂಡ ಮತ್ತು ಅಧ್ಯಾತ್ಮ ಅಧಿಭೂತ ಅಧಿದೈವ ಅಂತೇಳಿ ಈ ವಿಧವಾಗಿ ಅಧ್ಯಾತ್ಮ ಅಧಿಭೂತ ಅಧಿದೈವ ಅನ್ನುವ ಮೂರು ಅಂಶಗಳಲ್ಲಿಯೂ ಒಂದೊಂದರಲ್ಲಿಯೂ ಮೂರು. ಸೊ ಈ ವಿಧವಾಗಿ ಐದು ಫೈವ್ ಟೈಮ್ಸ್ ತ್ರೀ ಫಿಫ್ಟೀನ್. ಸೊ ಈ ವಿಧವಾಗಿ ಪರಮಾತ್ಮನನ್ನು ನಾವು ಧ್ಯಾನ ಮಾಡಿ ಉಪಾಸನೆ ಮಾಡುವ ಒಂದು ಕ್ರಮವನ್ನು ನಮಗೆ ತಿಳಿಸಿದ್ದಾರೆ. ಸೊ ಈ ಪಂಚತ್ರಯ ಸುಗೋಳಕವು ಅರಿತು ಭಜಿಸುತ್ತಿರು ಅಂತೇಳಿ ಈ ವಿಧವಾದ ಒಂದು ತಿಳುವಳಿಕೆ ನಮಗೆ ಮುಖ್ಯವಾಗಿದೆ ಅನ್ನುವುದನ್ನು ಹೇಳಿದ್ದಾರೆ. ಅದು ಲಲಿತಾ. ಲಲಿತಾ ಅಂದ್ರೆ ಏನು? ನಮಗೆ ಒಂದು ಕಡೆ ಸುಲಭನೋ ಹರಿ ಅಂತೇಳಿ ಹೇಳಿದಾಗ ನಾವೊಂದನ್ನು ನೋಡಿದ್ವಿ, ಸುಲಭನೋ ಹರಿ. ಹರಿ ಪರಮಾತ್ಮ ಸುಲಭವಾಗಿ ಸಿಕ್ಕಿಬಿಡ್ತಾನೆ, ದೇವರು ಸುಲಭವಾಗಿ ಸಿಗೋದಿಲ್ಲ. ಅದು ಸುಲಭ ಅಂದ್ರೆ ಏನು ಅಂದ್ರೆ ಸುಲಭ ಸು ಸಜ್ಜನರಿಗೆ, ಸುಗುಣ ಸುಗುಣರಿಗೆ, ಯಾರು ಆದರೆ ಸಜ್ಜನತ್ವ ಒಳ್ಳೆ ಲಕ್ಷಣಗಳಿರುತ್ತೋ ಅವರಿಗೆ ಲಭ ಸಿಗುತ್ತಾನೆ. ಅಂದ್ರೆ ಏನು? ಸರಿಯಾದ ಜ್ಞಾನ ಇರುವವರಿಗೆ ಪರಮಾತ್ಮ ಸುಲಭವಾಗಿ ಸಿಗುತ್ತಾನೆ. ಅದಕ್ಕೆ ಅದೇ ಭಾವನೆಯಲ್ಲಿ ಕೂಡ ಲಲಿತ. ಲಲಿತ ಅಂದ್ರೆ ಸುಲಭವಾಗಿ ಪರಮಾತ್ಮ. ಲಲಿತ ಅಂದ್ರೆ ಏನು? ಪರಮಾತ್ಮನನ್ನು ಈ ವಿಧವಾದ ಒಂದು ತಿಳುವಳಿಕೆಯಿಂದ ಯಾರು ಭಜನೆಯನ್ನು ಸೇವೆಯನ್ನು ಮಾಡ್ತಾರೋ ಅವರಿಗೆ ಲಲಿತವಾಗಿ ಸುಲಭವಾಗಿ ಪರಮಾತ್ಮ ಸಿಗುತ್ತಾನೆ. ಅದಕ್ಕೆ ಲಲಿತ ಪಂಚತ್ರಿಯ ಸುಗೋಳಕವು ಅರಿತು ಭಜಿಸು. ಅದು ಅರಿತವರಿಗೆ, ತಿಳಿದವರಿಗೆ ಲಲಿತವಾಗಿ ಸಿಗುತ್ತಾನೆ ಪರಮಾತ್ಮ. ಆ ವಿಧವಾಗಿ ಪರಮಾತ್ಮನನ್ನು ಭಜಿಸುತ್ತಾ ಇರಬೇಕು, ಸೇವೆ ಮಾಡ್ತಾ ಇರಬೇಕು ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಸೊ ಜಲಜನಾಭನಿಗೆ ಎರಡು ಪ್ರತಿಮೆಗಳು, ಇಳೆಯೊಳಗೆ ಜಡ ಚೇತನಾತ್ಮಕ ಚಲದವಳು ಈರ್ಬಗೆ ಸ್ತ್ರೀ ಪುರುಷ ಭೇದದಲ್ಲಿ ಜಡದೊಳಗೆ ತಿಳಿಯುವುದು ಆಹಿತ ಪ್ರತಿಮೆ, ಸಹಜ ಅಚಲಗಳು ಎಂದು ಈರ್ಬಗೆ ಪ್ರತೀಕದಿ. ಈ ಪ್ರತೀಕಗಳಿಂದ ಲಲಿತ ಲಲಿತವಾಗಿ ಸುಲಭವಾಗಿ ಪರಮಾತ್ಮ ಪಂಚತ್ರಯ ಸುಗೋಳಕವು ಆ ಪಂಚತ್ರಯ ಸುಗೋಳಗಳಲ್ಲಿ ಆ ಪರಮಾತ್ಮನನ್ನು ಅರಿತು ತಿಳಿಕೊಂಡು ನಾವು ಭಜನೆ ಸೇವೆ ಮಾಡ್ತಾ ಇರಬೇಕು ಪರಮಾತ್ಮನನ್ನು ಅನ್ನೋದನ್ನು ಹೇಳಿದ್ದಾರೆ. ಸೊ ಇಲ್ಲಿ ಪರಮಾತ್ಮ ನಮಗೆ ಹೇಳಿದ್ದಾರೇನು? ಅಭಿಮಾನಿ ದೇವತೆಗಳ ಮೂಲಕವಾಗಿ ಪರಮಾತ್ಮ ನಿಯಮನ ಮಾಡುವ ರೀತಿ. ಇಲ್ಲಿ ಸ್ತ್ರೀ ಪುರುಷ ಭೇದ. ಸೊ ಪುರುಷ ಸ್ತ್ರೀ ಭೇದ, ಪುರುಷ ಅಭಿಮಾನಿ ದೇವತೆಗಳು, ಸ್ತ್ರೀ ಅಭಿಮಾನಿ ದೇವತೆಗಳು ಕೂಡ, ಅದೇ ಅಲ್ಲಿ ಕೂಡ ಸ್ತ್ರೀ ಪುರುಷ ಭೇದ ಬರುತ್ತೆ. ಸೊ ಈ ನೆಕ್ಸ್ಟ್ ಪದ್ಯದಲ್ಲಿ ಆ ಪುರುಷ ಅಭಿಮಾನಿ ದೇವತೆಗಳು, ಅದಾದ ಮೇಲೆ ಸ್ತ್ರೀ ಅಭಿಮಾನಿ ದೇವತೆಗಳ ಪ್ರಸಂಗವನ್ನು ಹೇಳ್ತಾರೆ. ವಾರಿದಾಸನ ವಾಯು ವೀಂದ್ರ ಉಮಾರಮಣ ನಾಕೇಶ ಸ್ಮರ ಅಹಂಕಾರಿಕ ಪ್ರಾಣಾದಿಗಳು ಪುರುಷರ ಕಳೆವರದಿ ತೋರಿಕೊಳದ ಅನುರುದ್ಧ ದೋಷವಿದೂರ ನಾರಾಯಣನ ರೂಪ ಶರೀರ ಮಾಣಿಗಳಾಗಿ ಭಜಿಸುತ್ತ ಸುಖವ ಕೊಡುತ್ತಿಹರು. ಅಭಿಮಾನಿ ದೇವತೆಗಳು ನಮಗೆ ಸುಖವನ್ನು ಅಂದ್ರೆ ಎಲ್ಲ ವಿಧವಾದ ಇಲ್ಲಿ ಈ ಐಹಿಕ ಸುಖಗಳನ್ನು ಹೇಗೆ ಕೊಡ್ತಾರೆ, ಪರಮಾತ್ಮನ ಆಜ್ಞೆಯಂತೆ ಹೇಗೆ ಕೊಡ್ತಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ವಾರಿದಾಸನ ಮೇಲಿಂದ ಹೇಳ್ತಾ ಇದ್ದಾರೆ. ವಾರಿಜ ಅಂದ್ರೆ ನೀರಿನಲ್ಲಿ ಹುಟ್ಟಿದಂತಹದ್ದು ತಾಮರ ಹೂವು. ವಾರಿದಾಸನ ಅಂದ್ರೆ ಕಮಲಾಸನ, ಕಮಲಾಸನ ಆದ ಆ ಬ್ರಹ್ಮದೇವರು. ಸೊ ವಾರಿದಾಸನ ಅಂದ್ರೆ ಬ್ರಹ್ಮದೇವರು. ವಾಯು ವಾಯುದೇವರು. ವೀಂದ್ರ ವಿ ಅಂದ್ರೆ ಪಕ್ಷಿ. ಇಂದ್ರ ಪಕ್ಷಿ ಶ್ರೇಷ್ಠನಾದಂತಹ ಗರುಡ ದೇವರು. ಸೊ ಇಲ್ಲಿ ವಾಯುವೀಂದ್ರ ಅನ್ನೋದು ಒಟ್ಟಿಗೆ ತಗೊಂಡ್ರೆ ವಾಯು ಅಂದ್ರೆ ಗಾಳಿ, ವಿ ಅಂದ್ರೆ ವಿ ವಿಗತ ಇಲ್ಲದೆ ಮಾಡುವುದು ಅಂದ್ರೆ ಗಾಳಿಯನ್ನು ಇಲ್ಲದೆ ಮಾಡುವುದಂದ್ರೆ ಗಾಳಿಯನ್ನು ನುಂಗುವುದು, ಗಾಳಿ ಆಹಾರ. ಸೊ ಎಲರುಣಿಯವೋಲ್ ಅಂತ ಹೇಳಿದ್ರೆ ಗಾಳಿಯನ್ನು ಆಹಾರವಾಗಿ ಮಾಡುವಂತಹ ಪ್ರಾಣಿಗಳು ಯಾವುದು? ಇದಕ್ಕೆ ಸರ್ಪಗಳು. ಸೊ ಆ ಸರ್ಪಗಳಿಗೆ ವಾಯು ವಿ ಅಂದರೆ ಆ ಸರ್ಪಗಳಲ್ಲಿ ಅದಕ್ಕೆ ಈಂದ್ರ ಅಧಿಪತಿಯಾದಂತಹ ಅಂದ್ರೆ ಸರ್ಪರಾಜನಾದಂತಹ ಶೇಷನ್ನು ಹೇಳಿದಂತಾಯಿತು. ಅಂದ್ರೆ ವಾಯುದೇವರು, ಗರುಡದೇವರು, ವಾಯುವೀಂದ್ರ ಅಂದ್ರೆ ವಿಶೇಷವಾಗಿ ಅರ್ಥ ತಗೊಂಡರೆ ಶೇಷದೇವರು ಅಂತ ಹೇಳಿದಂತಾಯ್ತು. ವಾಯುವೀಂದ್ರ ಉಮಾರಮಣ ಉಮಾಪತಿಯಾದಂತಹ ಪಾರ್ವತಿಪತಿಯಾದಂತಹ ರುದ್ರದೇವರು. ಸೊ ವಾಯುದೇವರು, ಗರುಡ, ಶೇಷ, ರುದ್ರ. ನಾಕೇಶ, ನಾಕ ಅಂದ್ರೆ ಸ್ವರ್ಗ, ಸ್ವರ್ಗ ನಾಕ ತ್ರಿದಿವಶಾಲಯ ಅಂತ ಹೇಳಿದಂತೆ ನಾಕ ಅನ್ನೋ ಶಬ್ದಕ್ಕೆ ಸ್ವರ್ಗ ಅಂತ ಅರ್ಥ. ಯಾಕೆಂದ್ರೆ ಕ ಅಂದ್ರೆ ಆನಂದ, ಕ ಆನಂದ, ಅಕ ಅಂದ್ರೆ ಆನಂದವಾಗದಿರುವಂತಹದ್ದು ದುಃಖ, ಅದಕ್ಕೆ ಅಕ ಅಂದ್ರೆ ಆನಂದವಾಗದಿರುವಂತಹದ್ದು ದುಃಖಕ್ಕೆ ಅಕ ಅಂತ ಕರೀತಾರೆ. ಎಲ್ಲಿ ಆದರೆ ದುಃಖ ಇಲ್ಲವೋ ಅದು ನ ಅಕ. ನ ಅಕ ಅಂದ್ರೆ ನ ಅಕ, ದುಃಖವಿಲ್ಲದೆ ಇರುವ ಸ್ಥಳ ಸ್ವರ್ಗಕ್ಕೆ ನ ಅಕ ಅಂತ ಕರೀತಾರೆ. ಆ ಸ್ವರ್ಗಕ್ಕೆ ಅಧಿಪತಿಯಾದ, ಸ್ವರ್ಗಾಧಿಪತಿಯಾದ ಇಂದ್ರನಿಗೆ ನಾಕೇಶ, ನಾಕಪತಿ, ಸ್ವರ್ಗಾಧಿಪತಿ ಅಂತ ಕರೀತಾರೆ. ಸೊ ನಾಕೇಶ ಅಂದ್ರೆ ದೇವೇಂದ್ರ. ಸ್ಮರ, ಸ್ಮರ ಅಂದ್ರೆ ಮನ್ಮಥ, ಮನ್ಮಥಕ್ಕೆ ಸ್ಮರ. ಸ್ಮರ ಅಂದ್ರೆ ಏನು? ಸ್ಮರಣೆ, ಸ್ಮರಣಗಳ ಮೂಲಕವಾಗಿ ನಮಗೆ ಆ ಭಾವನೆಗಳನ್ನು ಕೊಡುವಂತಹ ಅವನು ಆದ ಕಾರಣದಿಂದ ಮನ್ಮಥನಿಗೆ ಸ್ಮರ ಅಂತ ಕರೀತಾರೆ. ಸ್ಮರ ಅಹಂಕಾರಿಕ ಪ್ರಾಣ, ಅಹಂಕಾರ ಪ್ರಾಣ ಅಂದ್ರೆ ತ್ವಗ ಅಭಿಮಾನಿ, ನಮ್ಮ ಚರ್ಮಕ್ಕೆ ಅಭಿಮಾನಿ ಸ್ಕಿನ್, ಆ ಚರ್ಮಕ್ಕೆ ಅಭಿಮಾನಿಯಾದಂತಹ ದೇವತೆ ಅಹಂಕಾರಿಕ ಪ್ರಾಣ, ಆದಿಗಳು ಮುಂತಾದಂತಹ ಅಭಿಮಾನಿ ದೇವತೆಗಳೆಲ್ಲರೂ ಕೂಡ ಪುರುಷರ ಕಳೆಯವರದಿ. ಪುರುಷರ ಕಳೆಯವರದಿ ಅಂದರೆ ಪುರುಷರು ಅಂದರೆ ಪುರುಷ ದೇವತೆಗಳು. ಪುರುಷರ ಕಳೆಯವರದಿ ಅಂದರೆ ಈ ದೇವತೆಗಳೆಲ್ಲ ಕೇವಲ ಗಂಡಸರ ದೇಹದಲ್ಲೇ ಇದ್ದಾರೆ ಅಂತ ಅರ್ಥಲ್ಲ. ಪುರುಷರ ಕಳೆಯವರದಿ ಅಂದರೆ ಪುರುಷ ರೂಪದಿಂದ ಅವರು ಆ ಎಲ್ಲ ದೇಹಗಳ ಒಳಗೂ ಕೂಡ ತಾವು ಇದ್ದಾರೆ. ತೋರಿಕೊಳ್ಳದೆ ಅನಿರುದ್ಧ ದೋಷ ವಿದೂರ ನಾರಾಯಣನ, ಅವರು ಈ ಪರಮಾತ್ಮನನ್ನ ರೂಪಗಳನ್ನು ಭಜನೆ ಮಾಡುತ್ತಾ ಶರೀರಕ್ಕೆ ಅಭಿಮಾನಿಗಳಾಗಿದ್ದಾರೆ. ಹಾಗೆ ಪರಮಾತ್ಮನ ಎರಡು ರೂಪಗಳನ್ನು ಹೇಳ್ತಾ ಇದ್ದಾರೆ. ಅನಿರುದ್ಧ, ಅನಿರುದ್ಧ ಅಂದ್ರೆ ಏನು? ನಿರುದ್ಧ, ನಿರೋಧವಿಲ್ಲದೆ ಇರುವ ಪರಮಾತ್ಮನ ರೂಪ. ಪರಮಾತ್ಮನ ಎಲ್ಲ ರೂಪಗಳಿಗೂ ನಿರೋಧ ಇಲ್ಲ. ಇಲ್ಲಿ ಅನಿರುದ್ಧ ಅಂತ ಸ್ಪೆಷಲ್ ಆಗಿ ಹೇಳುವುದೇನೆಂದ್ರೆ ತೋರಿಕೊಳ್ಳದೆ, ನಮಗೆ ಯಾವುದಾದ್ರೂ ಕಣ್ಣಿಗೆ ಕಾಣಿಸಿಕೊಟ್ಟರೆ ಅದನ್ನು ನಿರೋಧ ಮಾಡಲಿಕ್ಕಾಗತ್ತೆ. ಕಣ್ಣಿಗೆ ಕಾಣಿಸಿಕೊಡೋದಿಲ್ಲ ಪರಮಾತ್ಮ, ನಮಗೆ ಕಣ್ಣಿಗೆ ತೋರೋದಿಲ್ಲ. ಅದಕ್ಕೆ ತೋರಿಕೊಳ್ಳದೇ ಇರುವ ಅಂದ್ರೆ ಪರಮಾತ್ಮ ನಮಗೆ ಅವ್ಯಕ್ತನಾಗಿರುವ, ಪ್ರತಿಯೊಂದು ರೂಪದಲ್ಲಿ ಅವ್ಯಕ್ತನೇ ಪರಮಾತ್ಮ. ಆದರೆ ಅವನು ಅನುಗ್ರಹ ಮಾಡಿದಾಗ ನಮಗೆ ತೋರಿಸಿಕೊಡ್ತಾನೆ. ಅವನು ತೋರಿಕೊಳ್ಳದೆ ಅಂದ್ರೆ ಅವನು ನಮಗೆ ಶರೀರದ ಒಳಗೆ ಅಭಿಮಾನಿ ದೇವತೆಗಳ ಮೂಲಕವಾಗಿ ನಮ್ಮನ್ನು ನಿಯಮನ ಮಾಡುವ ವಿಷಯವನ್ನು ನಮಗೆ ತೋರಿಸಿಕೊಡೋದಿಲ್ಲ. ಅಂದ್ರೆ ಜ್ಞಾನ ಚಕ್ಷುಗೆ ತೋರಿಸಿಕೊಡ್ತಾನೆ ಹೊರತು ನಮಗೆ ಪ್ರತ್ಯಕ್ಷ ಚಕ್ಷುಗೆ ತೋರಿಕೊಳ್ಳೋದಿಲ್ಲ. ಅದಕ್ಕೆ ತೋರಿಕೊಳ್ಳದಿರುವ ಆ ಅನಿರುದ್ಧ ರೂಪವನ್ನು ಹೇಳಿದ್ದಾರೆ. ಸೊ ಅನಿರುದ್ಧ ರೂಪ ತೋರಿಕೊಳ್ಳದೇ ಇರುವುದನ್ನೋದು ಆ ರೂಪಕ್ಕೆ ಆ ಹೆಸರಿಗೆ ಲಿಂಕ್ ಆದ ಆಟೋಮ್ಯಾಟಿಕ್ ಆಗಿದೆ. ಅದೇ ವಿಧವಾಗಿ ದೋಷ ವಿದೂರ ನಾರಾಯಣ, ದೋಷರಹಿತ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವಜಿತ ಅಂತ ಹೇಳಿದಂತೆ ದೋಷರಹಿತನಾಗಿರುವ ಪರಮಾತ್ಮನ ರೂಪ. ಇಲ್ಲಿ ಕೂಡ ಅದೇ ವಿಧವಾಗಿ ಶಬ್ದ ನಾರಾಯಣ ಅಂದ್ರೆ ಅರ ಅಂದ್ರೆ ದೋಷ, ಅಯನ ಅಂದ್ರೆ ನಿವಾಸ, ಅರ ಅಯನ ಅಂದ್ರೆ ದೋಷಕ್ಕೆ ನಿವಾಸ, ನ ಅರ ಅಯನ ಅಂದ್ರೆ ಅವನು ದೋಷಕ್ಕೆ ನಿವಾಸನು ಅಲ್ಲ, ನ ಅರ ಅಯನ, ಅರ ಅಯನ ಅಲ್ಲ, ದೋಷದ ನಿವಾಸ ಅಲ್ಲ. ಅದಕ್ಕೆ ದೋಷವಿದೂರ ನಾರಾಯಣ, ದೋಷವಿದೂರನಾದಂತಹ ನಾರಾಯಣ ಶಬ್ದದಲ್ಲಿಯೇ ಅರ್ಥ ಬರುತ್ತೆ. ಸೊ ದೋಷರಹಿತನಾದ ಆ ನಾರಾಯಣನ ರೂಪ, ಈ ವಿಧವಾಗಿ ಅನಿರುದ್ಧ ನಾರಾಯಣ ಎರಡು ರೂಪಗಳಲ್ಲಿ ಕೂಡ ಅವರು ಉಪಾಸನೆ ಮಾಡ್ತಾ ಶರೀರದ ಅಭಿಮಾನಿ ದೇವತೆಗಳು ಎಲ್ಲ ಶರೀರದ ಒಳಗೂ ಕೂಡ ಪುರುಷ ಅಭಿಮಾನಿ ದೇವತೆಗಳು ಭಜಿಸುತ್ತಾ ಆ ಪರಮಾತ್ಮನನ್ನು ಸೇವೆಯನ್ನು ಮಾಡುತ್ತಾ ಸುಖವನ್ನು ಕೊಡುತ್ತಿಹರು. ಆ ಪರಮಾತ್ಮನ ಸೇವೆಯನ್ನು ಅವರು ಮಾಡುವ ಆಯಾ ಜೀವರಾಶಿಗಳಿಗೆ ಆ ಅಭಿಮಾನಿತ್ವವನ್ನು ಮಾಡ್ತಾ ಅವರಿಗೆ ಸುಖಾದಿಗಳನ್ನು ಕೊಡುವುದೇ ಅವರು ಪರಮಾತ್ಮನ ಸೇವಾ ರೂಪಕವಾಗಿ ಮಾಡ್ತಾರೆ. ಈ ವಿಧವಾಗಿ ಅವರು ಭಜಿಸುತ್ತಾ ಅಂದರೆ ಪರಮಾತ್ಮನನ್ನು ಸೇವೆ ಮಾಡ್ತಾ ನಮ್ಮ ಶರೀರಗಳ ಒಳಗೆ ಪುರುಷರೂಪ ಪುರುಷ ಅಭಿಮಾನಿ ದೇವತೆಗಳು ಈ ವಿಧವಾಗಿ ಇದ್ದಾರೆ ಅನ್ನುವುದು ಸುಖವ ಕೊಡುತ್ತಿಹರು. ಆಯಾ ಜೀವರಾಶಿಗಳಿಗೆ ಅವರವರ ಪ್ರಾರಬ್ಧ ಕರ್ಮಾನುಸಾರವಾಗಿ ಅವರಿಗೆ ಸುಖಗಳನ್ನು ಕೊಡ್ತಾ ಇರ್ತಾರೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸುಖವ ಕೊಡುತ್ತಿಹರು. ಸೊ ವಾರಿದಾಸನ ವಾಯು ವೀಂದ್ರ ಉಮಾರಮಣ ನಾಕೇಶ ಸ್ಮರ ಅಹಂಕಾರಿಕ ಪ್ರಾಣ ಆದಿಗಳು ಪುರುಷರ ಕಳೆಯವರದಿ ತೋರಿಕೊಳ್ಳದೆ ಅನಿರುದ್ಧ ದೋಷವಿದೂರ ನಾರಾಯಣನ ರೂಪ ಶರೀರಮಾಣಿಗಳಾಗಿ ಭಜಿಸುತ್ತ ಸುಖವ ಕೊಡುತ್ತಿಹರು ಅಂತ ಹೇಳಿದ್ದಾರೆ. ಇಲ್ಲಿ ಪುರುಷಾಭಿಮಾನಿ ದೇವತೆಗಳು ಹೇಳಿದ ಮೇಲೆ ಸ್ತ್ರೀ ಅಭಿಮಾನಿ ದೇವತೆಗಳ ಪ್ರಸಂಗವನ್ನು ನೆಕ್ಸ್ಟ್ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಸಿರಿ ಸರಸ್ವತಿ ಭಾರತಿ ಸೌಪರ್ಣಿ ವಾರುಣಿ ಪಾರ್ವತಿ ಮುಖರು ಇರುತಿಹರು ಸ್ತ್ರೀಯರ ಒಳಗೆ ಅಭಿಮಾನಿಗಳು ತಾವು ಎನಿಸಿ ಅರುಣ ವರ್ಣ ನಿಭಾಂಗ ಶ್ರೀ ಸಂಕರುಷನ ಪ್ರದ್ಯುಮ್ನ ರೂಪಗಳು ಇರಳು ಹಗಲು ಉಪಾಸನವ ಗೈವುತಲೆ ಮೋದಿಪರು. ಇವರು ಏನು ಪರಮಾತ್ಮನ ಸೇವಾ ರೂಪಕವಾಗಿ ಇವರು ಪಡೆಯುವಂತಹ ಆನಂದ ಎಂಥದ್ದು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಸಿರಿ ಸಿರಿ ಶ್ರೀ ಸಿರಿ ಅಂದ್ರೆ ಪರಮಾತ್ಮನ ಪತ್ನಿಯಾದ ಲಕ್ಷ್ಮೀದೇವಿಯರು, ಸರಸ್ವತಿ ಶ್ರೀ ಸರಸ್ವತಿ ಭಾರತಿ ಬ್ರಹ್ಮಪತ್ನಿಯಾದ ಸರಸ್ವತಿ, ಭಾರತಿ ಅಂದ್ರೆ ವಾಯುಪತ್ನಿಯಾದಂತಹ ಭಾರತೀದೇವಿ, ಸೌಪರ್ಣಿ ಗರುಡಪತ್ನಿಯಾದಂತಹ ಸೌಪರ್ಣಿದೇವಿ, ವಾರುಣಿ ಶೇಷಪತ್ನಿಯಾದಂತಹ ವಾರುಣಿದೇವಿ, ಪಾರ್ವತಿ ರುದ್ರಪತ್ನಿಯಾದಂತಹ ಪಾರ್ವತಿ, ಮುಖರು ಮುಂತಾದವರು ಅಂದ್ರೆ ಶಚಿದೇವಿ, ಇವರೆಲ್ಲರೂ ಕೂಡ ಮೊದಲಾದ ಸ್ತ್ರೀ ದೇವತೆಗಳು. ಅರುಣ ವರ್ಣ ನಿಭಾಂಗ ಸಂಕರ್ಷಣ, ಅರುಣವರ್ಣ ಅರುಣ ಕೆಂಪಾದ ವರ್ಣ, ಇಲ್ಲ ಸೂರ್ಯ ಉದಯ ಸಮಯದಲ್ಲಿರುವಂತಹ ವರ್ಣ, ಆ ವಿಧವಾದ ವರ್ಣದ ಇರುವಂತಹ ಪ್ರದ್ಯುಮ್ನ, ನಿಭಾಂಗ ನಿಭಾಂಗ ಅಂದ್ರೆ ಕಾಂತಿಯುಕ್ತ, ನಿಭಾ ಸಮಾನವಾದಂತಹ ಅರುಣವರ್ಣ ನಿಭವಾದಂತಹ ಸುಂದರವಾದಂತಹ ಆ ಕಾಂತಿಯಿಂದ ಕೂಡಿ ಇರುವಂತಹ ಪರಮಾತ್ಮ, ಸಂಕರ್ಷಣ ಪೀತವರ್ಣನಾಗಿರುವಂತಹ ಸಂಕರ್ಷರೂಪಿ ಪರಮಾತ್ಮ, ಈ ವಿಧವಾಗಿ ಪ್ರದ್ಯುಮ್ನ ಕೆಂಪು, ಅದೇ ವಿಧವಾಗಿ ಕೆಂಪು ಛಾಯೆಯಿಂದ ಇರ್ತಾನೆ, ಸ್ವರ್ಣವರ್ಣ ಬಂಗಾರದ ವರ್ಣ ಪ್ರದ್ಯುಮ್ನ ನಾಮಕ ಪರಮಾತ್ಮ, ಇವೆಲ್ಲರೂ ಕೂಡ ಎಲ್ಲ ರೂಪಗಳಿಂದ ಕೂಡ ಪರಮಾತ್ಮ ಏನು, ಪರಮಾತ್ಮ ಸ್ತ್ರೀ ಅಭಿಮಾನಿ ದೇವತೆಗಳ ಒಳಗು ಕೂಡ ತಾನು ಅಂತರ್ಯಾಮಿಯಾಗಿದ್ದು ಸ್ತ್ರೀ ಅಭಿಮಾನಿ ದೇವತೆಗಳನ್ನು ಕೂಡ ನೇಮನ ಮಾಡ್ತಾ ಇರ್ತಾನೆ. ಪುರುಷ ಅಭಿಮಾನಿ ದೇವತೆಗಳ ಒಳಗೆ ಅಂತರ್ಯಾಮಿಯಾಗಿದ್ದು ಅಲ್ಲಿ ಹೇಳಿದಂತಹ ರೂಪಗಳು ಏನು, ಅನಿರುದ್ಧ ನಾರಾಯಣ ರೂಪಗಳಿಂದ ಅವರ ಅಂತರ್ಯಾಮಿಯಾಗಿದ್ದು ಅವರನ್ನು ನೇಮನ ಮಾಡಿದರೆ ಇಲ್ಲಿ ಸ್ತ್ರೀ ಅಭಿಮಾನಿ ದೇವತೆಗಳ ಒಳಗೆ ಪರಮಾತ್ಮ ಪ್ರದ್ಯುಮ್ನ ಸಂಕರ್ಷಣ ರೂಪಗಳಿಂದ ಅವರ ಅಂತರ್ಯಾಮಿಯಾಗಿದ್ದು ಅವರನ್ನು ನೇಮನ ಮಾಡ್ತಾನೆ. ಅಂದ್ರೆ ಈ ಸ್ತ್ರೀ ಅಭಿಮಾನಿ ದೇವತೆಗಳೆಲ್ಲ ಕೂಡ ಈ ಪ್ರದ್ಯುಮ್ನ ಸಂಕರ್ಷಣ ರೂಪಕ ಪರಮಾತ್ಮನನ್ನು ಉಪಾಸನೆ ಮಾಡ್ತಾ ಏನು ಮಾಡ್ತಾರೆ, ಹಾಗೆ ಪುರುಷ ಅಭಿಮಾನಿ ದೇವತೆಗಳು ಅವರವರು ಆಯಾ ಜೀವರಾಶಿಗಳಿಗೆ ಬೇಕಾದ ಸುಖ ದುಃಖಾದಿಗಳನ್ನು ಕೊಡ್ತಾರೋ ಅದೇ ವಿಧವಾಗಿ ಈ ಸ್ತ್ರೀ ಅಭಿಮಾನಿ ದೇವತೆಗಳು ಕೂಡ ಏನು ಮಾಡ್ತಾರೆ ಅಂದ್ರೆ ಆ ಪರಮಾತ್ಮನ ಸೇವಾರೂಪಕವಾಗಿ ಅಂದ್ರೆ ಪ್ರದ್ಯುಮ್ನ ಸಂಕರ್ಷಣ ರೂಪಕ ಪರಮಾತ್ಮನ ರೂಪಗಳನ್ನು ಸೇವೆ ಮಾಡ್ತಾ ಅಲ್ಲಿ ಇರುವಂತಹ ಏನು ಇರಳು ಹಗಲು ರಾತ್ರಿ ಹಗಲು ಅಂದ್ರೆ ಅಟ್ ಆಲ್ ಟೈಮ್ಸ್ ನೈಟ್ ಅಂಡ್ ಡೇ ಅಂಡ್ ನೈಟ್ ಎಲ್ಲ ಕಾಲಗಳಲ್ಲಿಯೂ ಕೂಡ ಉಪಾಸನಾ ಗೈವುತ್ತಲೇ ಅಂದ್ರೆ ಆ ಪರಮಾತ್ಮನನ್ನು ಉಪಾಸನೆ ಮಾಡ್ತಾ ಮೋದಿಪರು ಅವನ ಸೇವಾರೂಪಕವಾಗಿ ಅವರಿಗೆ ಪರಮಾತ್ಮನಿಗೆ ಅವರು ಸೇವೆ ಮಾಡುತ್ತಾ ಅವರು ಮಾಡುವ ಸೇವೆ ಎಂತಹದ್ದು ಅನೇಕ ವಿಧವಾದ ಸೇವೆಗಳು. ಒಂದು ವಿಧವಾದ ಸೇವೆ ಏನೆಂದರೆ ಆಯಾ ಜೀವರಾಶಿಗಳಿಗೆ ಒಳಗೆ ಇದ್ದು ಅಭಿಮಾನಿತ್ವ ಮೂಲಕವಾಗಿ ಅವರಿಗೆ ಸುಖ ದುಃಖಾದಿಗಳನ್ನು ಕೊಡ್ತಾ ಅದನ್ನು ಪರಮಾತ್ಮನ ಸೇವಾರೂಪಕವಾಗಿ ಚಿಂತನೆ ಮಾಡ್ತಾ ಅವರು ಪರಮಾತ್ಮನ ಸೇವೆಯನ್ನು ಮಾಡ್ತಾ ಇರ್ತಾರೆ ಅನ್ನೋದು ಹೇಳ್ತಾ ಇದ್ದಾರೆ. ಮೋದಿಪರು ಕೈಗುತ್ತಲೇ ಮೋದಿಪರು ಸಂತೋಷವನ್ನು ಹೊಂದುತ್ತಾ ಇರ್ತಾರೆ ಅನ್ನೋದನ್ನು ಹೇಳಿದ್ದಾರೆ. ಸೊ ಇದಾದ ಮೇಲೆ ನೆಕ್ಸ್ಟ್ ಪದ್ಯಗಳಲ್ಲಿ ಪರಮಾತ್ಮನ ಬೇರೆ ಬೇರೆ ವಿಧವಾದ ರೂಪಗಳು, ಅವನ ಪ್ರತಿಮೆಗಳು, ಪ್ರತಿಮೆಗಳಲ್ಲಿರುವಂತಹ ವೆರೈಟೀಸ್ ಅವೆಲ್ಲವನ್ನೂ ನೆಕ್ಸ್ಟ್ ಪದ್ಯಗಳಲ್ಲಿ ಹೇಳ್ತಾರೆ. ಅವು ನೆಕ್ಸ್ಟ್ ಕ್ಲಾಸ್ನಲ್ಲಿ ಹೇಳೋಣ. ಇವತ್ತು ಜಸ್ಟ್ ಭಗವದ್ಗೀತೆಯಲ್ಲಿ ಕೂಡ ಒಂದು ಮುಖ್ಯವಾದ ಅಂಶವನ್ನು ನೋಡಿಬಿಟ್ಟು ಇವತ್ತಿನ ಪಾಠ ಮುಗಿಸೋಣ. ಭಗವದ್ಗೀತೆಯನ್ನು ಇಲ್ಲಿಂದ ನಾವು ಎರಡನೇ ಅಧ್ಯಾಯದಲ್ಲಿ 40ನೇ ಪದ್ಯವನ್ನು ಮಾಡ್ತಾ ಇದ್ವಿ. ಸೊ ಅದನ್ನು ಇವತ್ತು ನೋಡೋಣ ಸಂಕ್ಷೇಪವಾಗಿ. ಇಲ್ಲಿಗೆ ಹರಿಕಥಾಮೃತಸಾರವನ್ನು ನಿಲ್ಲಿಸಿಬಿಟ್ಟು ಭಗವದ್ಗೀತೆಗೆ ಹೋಗ್ತೇನೆ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಈಗ ಭಗವದ್ಗೀತೆಯಲ್ಲಿ ಎರಡನೇ ಅಧ್ಯಾಯದಲ್ಲಿ 40ನೇ ಪದ್ಯ, ನೇಹಾಭಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪಿ ಅಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅಂತೇಳಿ, ಈ ಪರಮಾತ್ಮನ ಸೇವೆಯನ್ನು ಮಾಡುವಾಗ ನಮಗೆ ಮಿಕ್ಕ ದೇವತೆಗಳ ಉಪಾಸನೆಯಲ್ಲಿಯೂ ಪರಮಾತ್ಮನ ಉಪಾಸನೆಯಲ್ಲಿಯೂ ನಮಗೆ ಇರುವಂತಹ ಒಂದು ಡಿಫರೆನ್ಸ್, ಅನೇಕ ವಿಧವಾದ ಭೇದಗಳು. ಪರಮಾತ್ಮನನ್ನು ಸರ್ವೋತ್ತಮತ್ವೇನ ಉಪಾಸನೆ ಮಾಡಬೇಕು, ಮಿಕ್ಕ ದೇವತೆಗಳನ್ನು ಯಾವಾಗಲೂ ಸರ್ವೋತ್ತಮತ್ವೇನ ಉಪಾಸನೆ ಮಾಡಕೂಡದು, ಕೇವಲ ಅವನ್ನ ಅಂಗದೇವತೆಗಳಾಗಿ ಉಪಾಸನೆ ಮಾಡಬೇಕು. ಸೊ ಪರಮಾತ್ಮನನ್ನು ಉಪಾಸನೆ ಮಾಡುವುದರಲ್ಲಿ ಎಂತಹ ಒಂದು ಫಲ ಸಿಗತ್ತೆ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ನ ಇಹ ಅಭಿಕ್ರಮ ನಾಶ ಅಸ್ತಿ ಪ್ರತ್ಯವಾಯ ನ ವಿದ್ಯತೆ, ಅಂದ್ರೆ ಪರಮಾತ್ಮನನ್ನು ಸರ್ವೋತ್ತಮತ್ವೇನ ಉಪಾಸನೆ ಮಾಡಿದರೆ ನಮಗೆ ಅದರ ಮೂಲಕವಾಗಿ ಭಗವಂತನ ಪೂಜಾರೂಪವಾದ ನಿಷ್ಕಾಮಕರ್ಮ ಮಾಡುವುದರಲ್ಲಿ ಆರಂಭ ಮಾಡಿದರೆ ಸಾಕು, ಯಾವ ನಮಗೆ ಜಸ್ಟ್ ಫಾರ್ ದ ಸೇಕ್ ಆಫ್ ಸ್ಟಾರ್ಟಿಂಗ್ ಇಟ್ ಸೆಲ್ಫ್ ಎಷ್ಟೋ ನಮಗೆ ಫಲ ಸಿಗತ್ತೆ, ಅದನ್ನು ಮಧ್ಯದಲ್ಲಿ ನಿಲ್ಲಿಸಿದರೆ ಪ್ರತ್ಯವಾಯ ನ ವಿದ್ಯತೆ, ನಮಗೆ ಯಾವ ತೊಂದರೆಯೂ ಆಗೋದಿಲ್ಲ, ಯಾವ ಕಷ್ಟವೂ ಬರೋದಿಲ್ಲ. ಅಂದ್ರೆ ಪರಮಾತ್ಮನ ಸೇವೆಯನ್ನು ಅರ್ಧ ಸ್ವಲ್ಪನೆ ಮಾಡಿಬಿಟ್ಟು ಬಿಟ್ಬಿಟ್ರೆ ಏನಾಗುತ್ತೆ, ಅದರಿಂದ ತೊಂದರೆ ಬರುತ್ತಾ ಅಂದ್ರೆ ಬರೋದಿಲ್ಲ. ಆ ಸ್ವಲ್ಪ ಮಾಡಿದ್ದಕ್ಕೆ ಸ್ವಲ್ಪ ಫಲ ಸಿಗತ್ತೆ ಹೊರತು ಅದು ಬಿಟ್ಟಿದ್ದಕ್ಕೆ ನಮಗೆ ಯಾವ ಅಪಕಾರವೂ ಆಗೋದಿಲ್ಲ, ಯಾವ ತೊಂದರೆಯೂ ಆಗೋದಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸ್ವಲ್ಪಮಪಿ ಅಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್, ಸ್ವಲ್ಪ ಮಾಡಿದ್ರು ಕೂಡ ಪರಮಾತ್ಮನ ಸೇವೆಯನ್ನು ಅದು ನಮಗೆ ಮಹತ್ತರವಾದ ಭಯಗಳಿಂದ ನಮ್ಮನ್ನು ಕಾಪಾಡತ್ತೆ ಅನ್ನೋದು ನಮಗೆ ಜೀವನದಲ್ಲಿ ಏನೋ ಎಷ್ಟೋ ಸಾರಿ ನಮಗೆ ಅದನ್ನು ತಿಳಿಸಿಕೊಡುವಂತಹ ವಿಷಯ ಅದು. ಅಂದ್ರೆ ನಮಗೆ ಯಾವುದೋ ಒಂದು ಕಾರಣದಿಂದ ನಡುವೆ ಇಂಟರ್ಮೀಡಿಯೇಟ್ ಆಗಿ ಒಂದು ಆ ಪರಮಾತ್ಮನ ಸೇವೆಯನ್ನು ಬಿಡಬೇಕಾಗಿ ಬಂದರೂ ಕೂಡ ಅದರ ಆ ಬಿಟ್ಟಿದ್ದಕ್ಕೆ ನಮಗೆ ಯಾವ ಪಾಪವೂ ಬರೋದಿಲ್ಲ. ಅದೇ ಬೇರೆ ದೇವತೆಗಳನ್ನು ಉಪಾಸನೆ ಮಾಡಿದಾಗ ಆ ಬೇರೆ ದೇವತೆಗಳ ಉದ್ದೇಶವಾಗಿ ಮಾಡುವುದರಲ್ಲಿ ನಮಗೆ ಅರ್ಧದಲ್ಲಿ ಬಿಟ್ಟರೆ ಎಷ್ಟೋ ತೊಂದರೆಗಳು ಬರುತ್ತೆ, ಆ ವಿಧವಾದ ಪಾಪ ಬರುತ್ತೆ. ಬೇರೆ ಬೇರೆ ದೇವತೆಗಳನ್ನು ಉಪಾಸನೆಯಲ್ಲಿ ಕಾಮ್ಯ ಕರ್ಮಗಳು ಮಾಡಬೇಕಾಗಿ ಬರುತ್ತೆ. ಬೇರೆ ದೇವತೆಗಳನ್ನು ಉಪಾಸನೆ ಮಾಡುವಾಗ ಯಾವುದೋ ಒಂದು ಉದ್ದೇಶದಿಂದ ನಾವು ಹೀಗೆ ಕಾಮ್ಯ ಕರ್ಮಕ್ಕೆ ಮಾತ್ರವೇ ಅವಕಾಶವಿರುತ್ತೆ. ಅದೇ ಪರಮಾತ್ಮನ ಸೇವೆ ಮಾಡುವಾಗ ನಿಷ್ಕಾಮ ಕರ್ಮ ಮಾಡಲಿಕ್ಕೆ ಅವಕಾಶವಿದೆ, ಬೇರೆ ದೇವತೆಗಳನ್ನು ಉಪಾಸನೆ ಮಾಡುವಾಗ ನಿಷ್ಕಾಮ ಕರ್ಮ ಮಾಡಲಿಕ್ಕೆ ಅವಕಾಶವಿಲ್ಲ. ಅದೇ ಆ ವಿಷಯವನ್ನು ನಾವು ದೃಷ್ಟಿಯಲ್ಲಿಟ್ಕೋಬೇಕು. ಅಂದ್ರೆ ಬೇರೆ ದೇವತೆಗಳ ಉಪಾಸನೆಯಲ್ಲಿ ಕಾಮ್ಯ ಕರ್ಮಗಳೇ ಆಗತ್ತೆ. ಅಷ್ಟೇ ಅಲ್ಲದೆ ಆರಂಭ ಮಾತ್ರ ಮಾಡಿಬಿಟ್ರೆ ವ್ಯರ್ಥವಾಗಿ ಬಿಡತ್ತೆ. ಸ್ವಲ್ಪನೇ ಮಾಡಿದ್ರೆ ಅದರಿಂದ ಯಾವ ಫಲವೂ ಬಿಡೋದಿಲ್ಲ. ನಡುವೆದಲ್ಲಿ ಆ ಕಾರ್ಯವನ್ನು ಬಿಟ್ಟರೆ ಪಾಪ ಬರುತ್ತೆ, ಅದಕ್ಕೆ ಪ್ರಾಯಶ್ಚಿತ್ತವಾಗಬೇಕಾಗಿ ಬರುತ್ತೆ. ಇನ್ನೊಂದು ದೇವತೆ, ಒಂದು ದೇವತೆಯನ್ನು ಬೇರೆ ದೇವತೆಗಳನ್ನು ಸರ್ವೋತ್ತಮತ್ವವನ್ನು ಉಪಾಸನೆ ಮಾಡುವಾಗ ಆ ಕ್ರಮದಲ್ಲಿ ಇನ್ನೊಂದು ದೇವತೆಯ ಉಪಾಸನೆ ಬಂದರೆ ಆ ದೇವತೆಯನ್ನು ಸರ್ವೋತ್ತಮತ್ವವನ್ನು ಉಪಾಸನೆ ಮಾಡುವ ಒಂದು ನಿರ್ಬಂಧ ಬರುತ್ತೆ. ಇತ್ಯಾದಿ ಎಷ್ಟೋ ನಮಗೆ ಕಷ್ಟಗಳು ಬರುತ್ತೆ. ವ್ರತಾದಿಗಳು ಮಧ್ಯದಲ್ಲಿ ಬೇರೆ ದೇವತೆಗಳನ್ನು ಉದ್ದೇಶ ಮಾಡಿ ಮಾಡುವ ವ್ರತಗಳಲ್ಲಿ ನಡುವೆಯಲ್ಲಿ ಬಿಟ್ಟರೆ ನಮಗೆ ಎಷ್ಟೋ ಒಂದು ತೊಂದರೆ ಬರುತ್ತೆ. ಆನ್ ದ ಕಾಂಟ್ರರಿ, ಪರಮಾತ್ಮನ ವಿಷಯದಲ್ಲಿ ನಾವು ಪರಮಾತ್ಮನನ್ನು ಪೂಜೆ ಮಾಡುವುದರಲ್ಲಿ ಎಷ್ಟು ಮಾಡಿದ ಅಷ್ಟು ಫಲ ಸಿಗೇ ಸಿಗುತ್ತೆ. ಎಷ್ಟುವರೆಗೂ ಅಂದ್ರೆ ಹೇಳ್ತಾ ಇದ್ದಾರೆ, ಪ್ರಾರಂಭ ಮಾತ್ರ ಇಚ್ಛಾವ ವಿಷ್ಣು ಧರ್ಮೇನ ನಿಷ್ಫಲ ನ ಚ ಅನ್ಯಧರ್ಮ ಅಕರಣಾತ್ ದೋಷವಾನ್ ವಿಷ್ಣು ಧರ್ಮ ಕೃತ ಅಂತೇಳಿ ಆಗ್ನೇಯ ಪುರಾಣದಿಂದ ಆಚಾರ್ಯರು ತಾತ್ಪರ್ಯದಲ್ಲಿ ಒಂದು ಕೋಟ್ ಕೊಡ್ತಾರೆ. ಏನು ಅಂದ್ರೆ, ನಮಗೆ ಅಭಿಕ್ರಮ ನಾಶ ಅಂದ್ರೆ ಪರಮಾತ್ಮನನ್ನು ಸೇವೆ ಮಾಡಿ ಸ್ವಲ್ಪ ಮಾಡಿದ್ರೆ ಸ್ವಲ್ಪ ಫಲ ಸಿಗುತ್ತೆ ಅಂದ್ರೆ ಎಷ್ಟು ಸ್ವಲ್ಪ ಪ್ರಾರಂಭ ಮಾಡಿದ್ರೂ ಫಲ ಸಿಗುತ್ತೆ. ಪ್ರಾರಂಭ ಮಾಡೋದಂದ್ರೆ ಏನು, ಎನಿ ಆಕ್ಷನ್ ಬಿಗಿನಿಂಗ್ ಆಫ್ ಅನ್ ಆಕ್ಷನ್ ಅಂತ ಹೇಳಿದರೆ ದ ಇಚ್ಛ, ಅದು ಮಾಡಬೇಕು ಅಂತ ಒಂದು ಇಚ್ಛೆ ಮಾಡೋದೇ ದಟ್ ಇಟ್ ಸೆಲ್ಫ್ ಇಸ್ ಎ ಸ್ಟಾರ್ಟ್ ಆಫ್ ಅನ್ ಆಕ್ಷನ್. ಸೊ ಈ ವಿಧವಾಗಿ ಪರಮಾತ್ಮನ ನಾವು ಪೂಜೆ ಮಾಡುವುದರಲ್ಲಿ ಅವನ ಪೂಜೆ ಮಾಡಬೇಕು ಅನ್ನುವ ಒಂದು ಇಚ್ಛೆ ಬಂದರೆ ಆ ಇಚ್ಛೆನೇ ಒಂದು ಪ್ರಾರಂಭ ಮಾಡಿದಂಗಾಗತ್ತೆ. ಅದರಿಂದಲೇ ನಮಗೆ ಎಷ್ಟೋ ಒಂದು ಪ್ರಯೋಜನ ಸಿಗುತ್ತೆ, ಎಷ್ಟೋ ಫಲ ಸಿಗುತ್ತೆ. ಸೊ ಪರಮಾತ್ಮನ ಪೂಜೆ ಮಾಡಬೇಕೆಂಬುವ ಇಚ್ಛೆದಿಂದಲೇ ಒಂದು ಅಷ್ಟು ಫಲ ಸಿಗುತ್ತೆ ಅಂತ ಹೇಳಿದರೆ, ನಿಜವಾಗಿ ಪರಮಾತ್ಮನ ಸೇವೆ ಪೂಜಾದಿಗಳನ್ನು ಮಾಡಿದರೆ ಇನ್ನೂ ಎಷ್ಟು ಫಲ ಬರುತ್ತೆ ಅಂತ ನಾವು ಯೋಚನೆ ಮಾಡಬಹುದು. ಈ ಕಾರಣದಿಂದ ವಿಷ್ಣು ಧರ್ಮದಲ್ಲಿ ನಮಗೆ ಪರಮಾತ್ಮನ ಪೂಜೆ ಮಾಡಬೇಕೆಂಬ ಇಚ್ಛೆ ಕೂಡ ನಿಷ್ಫಲವಾಗೋದಿಲ್ಲ. ಇಟ್ ಇಸ್ ನಾಟ್ ವೇಸ್ಟ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಚ ಅನ್ಯ ಧರ್ಮ ಅಕರಣಾತ್ ದೋಷವಾನ್ ವಿಷ್ಣು ಧರ್ಮ ಕೃತ. ವಿಷ್ಣು ಧರ್ಮವನ್ನು ಮಾಡುವವನು, ವಿಷ್ಣು ಧರ್ಮ ಕೃತ ಯಾರಾದರೆ ವಿಷ್ಣು ಧರ್ಮವನ್ನು ಅನುಷ್ಠಾನ ಮಾಡ್ತಾರೋ ಅವರು ಅನ್ಯ ಧರ್ಮ ಅಕರಣಾತ್ ದೋಷವಾನ್ ನ ಭವೇತ್. ಅಂದ್ರೆ ಬೇರೆ ಧರ್ಮಗಳನ್ನು, ಬೇರೆ ಕಾರ್ಯಗಳನ್ನು ಅನೇಕ ಧರ್ಮ ಮಾಡಬೇಕು. ದೇರ್ ಆರ್ ಸೋ ಮೆನಿ ಥಿಂಗ್ಸ್ ದಟ್ ಆರ್ ಟು ಬಿ ಡನ್. ಆ ಟು ಬಿ ಡನ್ ಥಿಂಗ್ಸ್ ಮಾಡದೇ ಇದ್ದರೆ ಅದರಿಂದ ಬರೋ ಯಾವ ಒಂದು ಪಾಪವೂ ಬರೋದಿಲ್ಲ. ದೋಷವಾನ್ ನ ಭವೇತ್. ಅನ್ಯ ಧರ್ಮ ಅಕರಣಾತ್, ಮಾಡಬೇಕಾದ ಬೇರೆ ಕೆಲಸಗಳನ್ನು ಮಾಡದೇ ಇರುವ ಮೂಲಕವಾಗಿ ಅವನಿಗೆ ಯಾವ ದೋಷವೂ ಬರೋದಿಲ್ಲ. ಯಾರಿಗೆ, ಯಾರಾದ್ರೆ ವಿಷ್ಣು ಧರ್ಮವನ್ನು ಸ್ವೀಕಾರ ಮಾಡಿದ್ದಾರೋ ಅಷ್ಟು ಅಷ್ಟು ಒಂದು ಪವರ್ ಇದೆ ಅನ್ನೋದು ಅದರಲ್ಲಿ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ವಿಷ್ಣು ಧರ್ಮ ಅಂದ್ರೆ ಏನು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸ್ವ ಉಚಿತೇನ ಏವ ಧರ್ಮೇಣ ವಿಷ್ಣು ಪೂಜಾ ಮೃತೇ ಕ್ವಚಿತ್ ನ ಅಪ್ರವೃತ್ತಿ ಪ್ರವೃತ್ತಿರುವ ಯತ್ರ ಧರ್ಮ ಸ ವೈಷ್ಣವ. ವಿಷ್ಣು ಧರ್ಮ ಅಂದರೆ ಏನು ಅನ್ನೋದು ಡೆಫಿನಿಷನ್ ಕೊಡ್ತಾ ಇದ್ದಾರೆ. ವಿಷ್ಣು ಪೂಜಾ ವಿಷ್ಣು ಧರ್ಮ ಅಂದ್ರೆ ಏನಂದ್ರೆ, ವಿಷ್ಣುವಿನ ಪೂಜಾ ಅಂಬೋ ಅನುಸಂಧಾನವಿಲ್ಲದೆ ಸ್ವವಿಹಿತ ಕರ್ಮಗಳಲ್ಲಿ ಪ್ರವೃತ್ತಿ ಅಂದ್ರೆ ಏನು. ಈಗ ಪರಮಾತ್ಮನ ಪೂಜೆ ಮಾಡಬೇಕು ಅನ್ನೋದು ಮುಖ್ಯವಾದ ಉದ್ದೇಶ. ಆ ಉದ್ದೇಶವನ್ನು ಬಿಟ್ಟು ಬಿಟ್ಟು ದಿಸ್ ಇಸ್ ಎ ಪ್ರಿಸ್ಕ್ರೈಬ್ಡ್ ಆಕ್ಷನ್, ದಿಸ್ ಇಸ್ ಟು ಬಿ ಡನ್, ಇಲ್ಲ ದಿಸ್ ಇಸ್ ಪ್ರೊಸ್ಕ್ರೈಬ್ಡ್ ಆರ್ ಪ್ರೊಹಿಬಿಟೆಡ್ ಆಕ್ಷನ್, ದಿಸ್ ಇಸ್ ನಾಟ್ ಟು ಬಿ ಡನ್ ಅಂತ ಹೇಳಿ ವಿಧಿ ನಿಷೇಧಗಳ ಒಂದು ಸುಲಗಾಟಕ್ಕೆ ಸಿಕ್ಕಾಕೊಂಡು ಬಿಟ್ಟು ವಿಷ್ಣುವಿನ ಪೂಜೆ ಅನ್ನುವುದೇ ಬಿಟ್ಟು ಬಿಟ್ರೆ ಅದು ನಿಷ್ಫಲ, ದಟ್ ಈಸ್ ಯೂಸ್ಲೆಸ್. ಅಂದರೆ ವಿಷ್ಣು ಪೂಜೆಯನ್ನು ಇಲ್ಲದೆ ವಿಧಿ ನಿಷೇಧಗಳನ್ನು ಮಾತ್ರ ನಾವು ಸ್ವೀಕಾರ ಇದು ಮಾಡಬೇಕು ಅದು ಮಾಡಕೂಡದು ಅಂತ ಹೇಳಿ ಮಾಡ್ತಾ ಇದ್ದರೆ ಅದು ವ್ಯರ್ಥ ಅನ್ನುವ ದೃಷ್ಟಿ. ಸೊ ಇಂತಹ ದೃಷ್ಟಿ ಯಾರಿಗಿದೋ ಅದು ವೈಷ್ಣವ ಧರ್ಮ. ಅಂದ್ರೆ ಸ್ವ ಉಚಿತೇನ ಏವ ಧರ್ಮೇನ, ತಮಗೆ ಉಚಿತವಾದ ಧರ್ಮದಿಂದಲೇ ವಿಷ್ಣು ಪೂಜಾ ಮೃತೆ, ವಿಷ್ಣು ಪೂಜಾ ಬಿಟ್ಟು ಬಿಟ್ಟರೆ ಆವಾಗ ನ ಅಪ್ರವೃತ್ತಿ ಅಂದ್ರೆ ಒಳ್ಳೆ ಕಾರ್ಯಗಳಲ್ಲಿ ಅಪ್ರವೃತ್ತಿ ಇಲ್ಲ, ಪ್ರವೃತ್ತಿ ಇರುವ ಎತ್ತರ ಅಂದ್ರೆ ಏನು, ನಿಷಿದ್ಧ ಕರ್ಮಗಳಿಂದ ನಿವೃತ್ತಿ ಇಲ್ಲ ಸ್ವಹಿತ ಕರ್ಮಗಳಲ್ಲಿ ಪ್ರವೃತ್ತಿ, ದಟ್ ಈಸ್ ಪ್ರಿಸ್ಕ್ರೈಬ್ಡ್ ಆಕ್ಷನ್ ಮಾಡುವುದು, ಪ್ರೊಹಿಬಿಟೆಡ್ ಆಕ್ಷನ್ ಮಾಡದೇ ಇರುವುದು. ಇದರಲ್ಲಿಯೇ ನಮಗೆ ದೃಷ್ಟಿಯಲ್ಲಿಟ್ಟುಕೊಂಡು ವಿಷ್ಣು ಪೂಜಾ ಅನ್ನುವ ಅನುಸಂಧಾನವನ್ನು ಬಿಟ್ಟು ಬಿಟ್ಟರೆ ಅದು ವ್ಯರ್ಥ ಅನ್ನುವ ತಿಳುವಳಿಕೆ ಯಾವುದಿದೋ ಅದು ವೈಷ್ಣವ ಧರ್ಮ. ಅಂತಹ ಒಂದು ನಾಲೆಡ್ಜ್, ದಟ್ ನಾಲೆಡ್ಜ್ ಇದ್ದು ನಾವು ಪ್ರವರ್ತನೆ ಮಾಡುವುದೇ ವೈಷ್ಣವ ಧರ್ಮ. ಇಂತಹ ಪ್ಯೂರ್ ಫಾರ್ಮ್ ಆಫ್ ವೈಷ್ಣವ ಧರ್ಮ ಕೃತಯುಗದಲ್ಲಿ ಚೆನ್ನಾಗಿತ್ತು. ಏಷ ಕಾರ್ತಯುಗೋ ಧರ್ಮ, ಕಾರ್ತಯುಗ ಅಂದ್ರೆ ಕೃತಯುಗದಲ್ಲಿ ಇರುವ ಧರ್ಮ. ಇಂತಹ ಒಂದು ಶುದ್ಧವಾದ ವೈಷ್ಣವ ಧರ್ಮ ಕೃತಯುಗದಲ್ಲಿ ಬಹಳ ವಿಪುಲವಾಗಿ ಪುಷ್ಕಲವಾಗಿ ದಂಡಿಯಾಗಿತ್ತು. ಲಾಟ್ ಆಫ್ ಪೀಪಲ್ ವರ್ ಫಾಲೋಯಿಂಗ್ ಇಟ್. ಅದೇ ವೈಷ್ಣವ ಧರ್ಮವನ್ನು ಪಾಂಚರಾತ್ರಶ್ಚ ವೈದಿಕಃ, ಪಂಚರಾತ್ರಗಳಲ್ಲಿಯೂ ವೇದಗಳಲ್ಲಿಯೂ ನಮಗೆ ಸ್ಪಷ್ಟವಾಗಿ ಅದನ್ನು ವಿಸ್ತಾರ ಮಾಡಿ ಹೇಳಿದ್ದಾರೆ. ತತ್ ಪ್ರೀತ್ಯರ್ಥಂ, ಆ ವಿಷ್ಣುವಿನ ಪ್ರೀತಿಗಾಗಿ, ವಿನಾ ಅನ್ಯಸ್ಯೈ ನ ಉದವಿಂದುಂ ನ ತಣ್ಣನ, ಅಂದ್ರೆ ಪರಮಾತ್ಮನ ಪ್ರೀತಿಗಾಗೇ ನಾವು ದಾನಾದಿಗಳನ್ನು ಮಾಡಬೇಕೇ ಹೊರತು ಪರಮಾತ್ಮನನ್ನು ಬಿಟ್ಟು ಬಿಟ್ಟು ನಾವು ಉದವಿಂದು ನ ತಣ್ಣುಲಂ, ಒಂದು ಅಕ್ಕಿ ಕಾಳು ಒಂದು ನೀರಿನ ಹಣಿ ಕೂಡ ನಾವು ಪರಮಾತ್ಮನ ಪ್ರೀತಿಗೆ ಇಲ್ಲದೆ ನಾವು ದಾನವನ್ನು ಮಾಡಕೂಡದು. ಅಂದ್ರೆ ಕೇವಲ ಪರಮಾತ್ಮನ ಪ್ರೀತಿಗಾಗಿಯೇ ಪ್ರತಿಯೊಂದು ದಾನವನ್ನು ಮಾಡಬೇಕು ಅನ್ನುವುದು ಮುಖ್ಯವಾದ ಅಂಶ. ದದ್ಯಾತ್ ನಿರಾಶಿಶ್ಚ ಸದಾ ಭವೇತ್ ಭಕ್ತಶ್ಚ ಕೇಶವೇ. ನಿರಾಶಿ ಅಂದ್ರೆ ಆಶೆಯನ್ನು, ಅಂದ್ರೆ ಫಲದ ಆಶೆಯನ್ನು ಬಿಟ್ಟು ಬಿಡಬೇಕು. ಸದಾ ಭವೇತ್ ಭಕ್ತಶ್ಚ ಕೇಶವೇ, ಕೇಶವನಲ್ಲಿ ಯಾವಾಗಲೂ ಭಕ್ತನಾಗಿರಬೇಕು. ನ ಏತತ್ ಸಮೇ ಅಧಿಕೇವಾ ಅಪಿ, ಅಂದ್ರೆ ಏತತ್ ಸಮೇ ಅಧಿಕೇವಾ ಅಪಿ ಕುರಿಯಾತ್ ಶಂಕಾಂಪಿ ಕ್ವಚಿತ್, ಸ್ವಲ್ಪ ಕೂಡ ನಾವು ಸಂದೇಹವನ್ನು ಮಾಡಕೂಡದು. ಯಾವುದರಲ್ಲಿ ಸಂದೇಹವನ್ನು ಮಾಡಕೂಡದು? ಸಮೇ ಅಧಿಕೇವ ಅಪಿ ಶಂಕಾಂ ನ ಕುರಿಯಾತ್, ಅಂದ್ರೆ ಪರಮಾತ್ಮನಿಗೆ ವಿಷ್ಣುವಿಗೆ ಸಮರಾಗಿಯಾಗಿಯೂ ಅಧಿಕರಾಗಿಯೂ, ಸಂಬಡಿ ಈಕ್ವಲ್ ಟು ವಿಷ್ಣು ಆ ಸಂಬಡಿ ಮೋರ್ ದ್ಯಾನ್ ವಿಷ್ಣು ಇರಬಹುದಾ ಅನ್ನುವ ಸಂದೇಹ ನಮಗೆ ಬರಲೇ ಕೂಡದು. ದಟ್ ಮೀನ್ಸ್ ವಿ ಶುಡ್ ನೆವರ್ ಎವರ್ ಸಸ್ಪೆಕ್ಟ್ ಆರ್ ಹ್ಯಾವ್ ಎ ಸಸ್ಪಿಷನ್ ದಟ್ ದೇರ್ ಇಸ್ ಸಂಬಡಿ ಹೂ ಇಸ್ ಈಕ್ವಲ್ ಟು ವಿಷ್ಣು ಆರ್ ದೇರ್ ಇಸ್ ಸಂಬಡಿ ಹೂ ಇಸ್ ಮೋರ್ ದ್ಯಾನ್ ವಿಷ್ಣು, ಇಂತಹ ಸಂದೇಹ ನಮಗೆ ಯಾವಾಗಲೂ ಬರಕೂಡದು. ಅದಕ್ಕೆ ಹೇಳ್ತಾ ಇದ್ದಾರೆ, ನ ಏತತ್ ಸಮೇ ಅಧಿಕೇವ ಅಪಿ ಶಂಕಾಂ ಕ್ವಚಿತ್ ನ ಕುರಿಯಾತ್, ಯಾವಾಗಲೂ ನಾವು ಸ್ವಲ್ಪವೂ ಕೂಡ ಸಂದೇಹವನ್ನು ಮಾಡಕೂಡದು. ಜಾನೀಯಾತ್ ತದ್ ಅಧೀನಂಚ ಸರ್ವಂ, ನಾವು ಜಾನೀಯಾತ್ ತಿಳ್ಕೋಬೇಕೇನ್ ತಿಳ್ಕೋಬೇಕು, ಸರ್ವಂಚ ತದ್ ಅಧೀನಂ ಪ್ರತಿಯೊಂದು ಕೂಡ ಪರಮಾತ್ಮನ ಅಧೀನದಲ್ಲಿದೆ ಅಂತ ತಿಳ್ಕೋಬೇಕು. ತತ್ ತತ್ವವಿತ್ ಸದಾ, ಅಂದ್ರೆ ಪರಮಾತ್ಮನ ಸರಿಯಾದ ತತ್ವವನ್ನು ಏನು, ಅವನು ಸರ್ವೋತ್ತಮನಾಗಿದ್ದಾನೆ, ಮಿಕ್ಕವರೆಲ್ಲರೂ ಅವನು ವಶದಲ್ಲಿದ್ದಾರೆ. ಯಥಾಕ್ರಮಂತು ದೇವಾನಾಂ ತಾರತಮ್ಯ ವಿಧೇಯಚ, ಪ್ರತಿಯೊಂದು ದೇವತೆ ಕೂಡ ಪರಮಾತ್ಮನ ಅಧೀನದಲ್ಲಿದ್ದಾರೆ. ಅಷ್ಟೇ ಅಲ್ಲದೆ ಆ ದೇವತೆಗಳೆಲ್ಲರೂ ಕೂಡ ತಾರತಮ್ಯ ಅಂದರೆ ನಮಗೆ ಶಾಸ್ತ್ರಗಳಲ್ಲಿ ಹೇಳಿದ ರೀತಿಯಲ್ಲಿ ತಾರತಮ್ಯವನ್ನು ತಿಳುಕೊಂಡಿರಬೇಕು. ಏಷ ಭಾಗವತಃ ಮುಖ್ಯ ತ್ರೇತಾದಿಷು ವಿಶೇಷತಃ ಏಷ ಧರ್ಮೋ ಅತಿಫಲದೋ ವಿಶೇಷೇನ ಪುನಃಕಲವು. ಇದು ಬಹಳ ಒಂದು ಮುಖ್ಯವಾದ ಅಂಶವನ್ನು ಹೇಳ್ತಾ ಇದ್ದಾರೆ. ನಮಗೆ ಇಂತಹ ಪರಮ ವೈಷ್ಣವ ಧರ್ಮವನ್ನು ನಾವು ಕೃತಯುಗದಲ್ಲಿ ಮಾಡಿದರೆ ಎಷ್ಟೋ ಪುಣ್ಯ ಸಿಗತ್ತೆ, ಆದರೆ ಅದಕ್ಕಿಂತಲೂ ಜಾಸ್ತಿ ಪುಣ್ಯ ತ್ರೇತಾಯುಗದಲ್ಲಿ ಸಿಗತ್ತೆ, ಅದಕ್ಕಿಂತಲೂ ಜಾಸ್ತಿ ಪುಣ್ಯ ದ್ವಾಪರಯುಗದಲ್ಲಿ ಸಿಗತ್ತೆ, ಅತ್ಯಧಿಕವಾದ ಪುಣ್ಯ ಕಲಿಯುಗದಲ್ಲಿ. ಏಷ ಧರ್ಮ ಅತಿಫಲದ ವಿಶೇಷೇನ ಪುನಃ ಕಲವು, ಈ ಕಲವು ಅಂದರೆ ಕಲಿಯುಗದಲ್ಲಿ ಪುನಃ ಇದೇ ಕರ್ಮ, ಈ ವೈಷ್ಣವ ಧರ್ಮವನ್ನುವ ಕರ್ಮ ಯಾವುದಿದೋ ಅದು ವಿಶೇಷವಾಗಿ ಅತ್ಯಧಿಕವಾದ ಅತಿ ಫಲದ ಅತ್ಯಧಿಕವಾದ ಫಲವನ್ನು ನಮಗೆ ಕೊಡತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಏವಂ ಭಾಗವತೋ ಎಸ್ತು ಸಏವ ಹಿ ವಿಮುಚ್ಯತೆ, ಇಂತಹ ಒಂದು ತಿಳುವಳಿಕೆ ಇದ್ದು ವೈಷ್ಣವ ಧರ್ಮವನ್ನು ಯಾರಾದರೆ ಉಪಾಸನೆ ಮಾಡ್ತಾರೋ ಅಂತಹವನು ಭಾಗವತ ಅಂದ್ರೆ ಏನು, ಭಗವಂತನ ಭಕ್ತ. ಅಂತಹ ಭಾಗವತೋತ್ತಮ ಭಗವದ್ಭಕ್ತನಾದ ಪುರುಷ ಯಾರಿದ್ದಾನೋ, ಮನುಷ್ಯನ ಯಾರಿದ್ದಾನೋ, ಅವನು ಆ ಪರಮಾತ್ಮನ ಆ ಒಂದು ಸರ್ವೋತ್ತಮತ್ವ ಜ್ಞಾನದಿಂದಲೂ, ಆ ಪರಮಾತ್ಮನ ಅಧೀನರಾಗಿ ಎಲ್ಲರೂ ಇದ್ದಾರೆ ಅನ್ನುವ ತಿಳುವಳಿಕೆಯಿಂದಲೂ, ನಾವು ಹರಿಕಥಾನುಸಾರದಲ್ಲಿ ನೋಡಿದಂತೆ ಆ ತತ್ವಾಭಿಮಾನಿ ದೇವತೆಗಳೆಲ್ಲ ಕೂಡ ಅವರವರು ಆ ಪರಮಾತ್ಮನ ಸೇವಾರೂಪಕವಾಗಿ ತದ್ಭಕ್ತಿ ತಾರತಮ್ಯನ ತಾರತಮ್ಯ ವಿಮುಕ್ತಿಗಮ್ ಅಂತೇಳಿ ಅವರದಲ್ಲಿರುವ ತಾರತಮ್ಯ ಹೇಗೆ ನಿರ್ಣಯವಾಗುತ್ತೆ, ಪರಮಾತ್ಮನ ಭಕ್ತಿ, ಯಾರಿಗೆ ಭಕ್ತಿ ಅಧಿಕವೋ ಅವರು ಆ ಲ್ಯಾಡರ್ನಲ್ಲಿ ಮೇಲಿದ್ದವರು. ಸೊ ಆ ಲ್ಯಾಡರ್ನಲ್ಲಿ ಎಲ್ಲಿದ್ದಾರೆ, ಯಾವ ದೇವತೆ ಎಲ್ಲಿದ್ದಾರೆ ಅಂತ ತಿಳ್ಕೋಬೇಕಂದ್ರೆ ಅವರ ಭಕ್ತಿ ಎಲ್ಲಿ ಇದೋ ಅವರು ಅಲ್ಲಿದ್ದಾರೆ. ಸೊ ಭಕ್ತಿಯನ್ನು ಭಕ್ತಿ ಮೂಲಕವಾಗಿ ಅವರ ತಾರತಮ್ಯ ನಿರ್ಧಾರವಾಗುತ್ತೆ. ಇಂತಹ ತಾರತಮ್ಯ ಜ್ಞಾನ ಯಾರಿಗಿರುತ್ತೋ, ಆ ಪರಮಾತ್ಮನ ಸರ್ವೋತ್ತಮತ್ವ ಜ್ಞಾನ ಯಾರಿಗಿರುತ್ತೋ, ಅವನು ಭಗವದ್ಭಕ್ತನಾಗಿದ್ದಾನೆ. ಅಂತಹ ಮನುಷ್ಯನು ಅವನು ಯಸ್ತು ಸ ಏವ ಹಿ ವಿಚ್ಯತೆ, ಅಂತಹ ಜ್ಞಾನದಿಂದಲೇ ನೈಷಾದಕ್ಕೇನ ಮತಿರಾಪ್ನೇಯ ಅಂತ ಹೇಳಿದಾಗ ಅಲ್ಲಿ ಅದೇ ವಿಧವಾಗಿ ನಾನ್ಯಪ್ಪಂತ ಅಯನಾಯ ವಿದ್ಯತೆ ಅಂತೇಳಿ ಪ್ರತಿಯೊಬ್ಬರೂ ಕೂಡ ಮೋಕ್ಷಕ್ಕೆ ಹೋಗಬೇಕಂದ್ರೆ ಇಂತಹ ಜ್ಞಾನದ ಅವಶ್ಯಕತೆ ಇದೆ. ವಿಮುಚ್ಯತೆ, ಅಂತಹ ಜ್ಞಾನಿಯಾದವನು ಭಗವದ್ಭಕ್ತನಾದವನು ವಿಮುಚ್ಯತೆ ಕೊನೆಗೆ ಮುಕ್ತಿಯನ್ನು ಪಡೆಯುತ್ತಾನೆ ಅನ್ನುವುದನ್ನು ಇಲ್ಲಿ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಸೊ ಈ ವೈಷ್ಣವ ಧರ್ಮದ ಒಂದು ಮುಖ್ಯವಾದ ಅಂಶವನ್ನು ಈ 40ನೇ ಶ್ಲೋಕದಲ್ಲಿ ಪ್ರತ್ಯೇಕವಾಗಿ ಹೇಳಿದ್ದಾರೆ, ವರ್ಣನ ಮಾಡಿ ಹೇಳಿದ್ದಾರೆ. ಇನ್ನು ಈ ಶ್ಲೋಕದ ಸಂದರ್ಭದಲ್ಲಿ ತ್ರೈವಿದ್ಯರಂದ್ರೆ ಏನು, ವೇದವಾದಿಗಳಂದ್ರೆ ಏನು ಅನ್ನುವ ವಿಷಯವನ್ನು ವಿಸ್ತಾರವಾಗಿ ಆಚಾರ್ಯರು ಹೇಳಿದ್ದಾರೆ. ಅದನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಕಂಟಿನ್ಯೂ ಮಾಡೋಣ. ತ್ರೈವಿದ್ಯರಂದ್ರೆ ಏನು, ಅದೇ ವಿಧವಾಗಿ ವೇದವಾದರು ವೇದವಾದಿಗಳಂದ್ರೆ ಏನು, ಅವರಲ್ಲಿ ಯಾರು ಮೋಕ್ಷಕ್ಕೆ ಯೋಗ್ಯರಾಗಿದ್ದಾರೆ ಅವರು ಮೋಕ್ಷಕ್ಕೆ ಹೋಗುವ ಕ್ರಮ ಏನು, ಯಾರು ಮೋಕ್ಷಕ್ಕೆ ಯೋಗ್ಯರಲ್ಲ, ಯಾಕೆ ಮೋಕ್ಷಕ್ಕೆ ಅವರು ಹೋಗುವುದಿಲ್ಲ ಇತ್ಯಾದಿ ವಿಷಯಗಳನ್ನು ನೆಕ್ಸ್ಟ್ ಕ್ಲಾಸ್ ನಾವು ನೋಡೋಣ. ಅಲ್ಲಿವರೆಗೆಲ್ಲರಿಗೂ ನಮಸ್ಕಾರ. ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದಿರವ ಬುದ್ಧ್ಯಾತ್ಮನ ವಾನುಸುಸ್ವಾವತ್ ಕರೋಮಿ ಇದ್ದ ಸಕಲಂ ತಸ್ಮೈ ಶ್ರೀಮನ್ನಾರಾಯಣಾಯ ಸಮರ್ಪಯ.